ಬಾಯ್ ಪೀಪಲ್ ಕರ್ಕೊಂಡು ಬಂದ್ರೆ ಒಂದು ಸ್ವಲ್ಪ ನೋವಾಗಿ ಕಾಣಿಸ್ತಾ ಇದೆ. ಅವಾಗ ಅದೇ ಟ್ರೈ ಮಾಡಿ
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚಿರಂ ಶಾಪಾನ್ಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತಾನಂತ ಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾ ಗುರುನ್ಮಮ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ವಾದಿರಾಜಪದ್ವಂದ್ವಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ಧೀ ವಿಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಭವಂತೇವ ಶಪಥೋ ಬಿಂಬಸನ್ನಿಧೌ ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇ ಹ್ಯಭೀಷ್ಟದಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಶಾಂಘ್ರಿಸೇವಕಂ ನಿತ್ಯಂ ಭೂಸುರಾಗ್ರಕುಲೋದ್ಭವಂ ವಾಸಮಾದಿಶಿಲಾಕ್ಷೇತ್ರೇ ಶೇಷದಾಸಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ನಿನ್ನೆವರೆಗೂ ಶೇಷದಾಸರ ಸುಳಾದಿಯ ಚೂರು ಭಾಗವನ್ನು ನೋಡಿದು. ಅದರಲ್ಲಿ ಪ್ರಧಾನವಾಗಿ ನಾವು ನೋಡಿದ್ದು ಕರ್ಮ ಸಮರ್ಪಣಾ ವಿಚಾರ. ಅದು ಸರಿಯಾಗಿ ಮನಸ್ಸಿಗೆ ಬಂದರೆ ನಮ್ಮ ಸಾಧನೆ ಮುಂದಾಗುತ್ತೆ. ಇನ್ನ ಈ ಕರ್ಮ ಸಮರ್ಪಣೆಯಲ್ಲಿ ಪುಣ್ಯ ಅರ್ಪಣೆ ಮಾಡಬೇಕು, ಅಂದರೆ ಅಧೀನ ಚಿಂತನೆ ಮಾಡಬೇಕು. ಪಾಪವು ಅಧೀನ ಚಿಂತನೆ ಮಾಡಬೇಕು, ಅದೇ ಅರ್ಪಣ ಅಂತ ಸ್ಪಷ್ಟವಾಗಿ ನೋಡಿದ ಮೇಲೆ ಈ ಪಾಪವನ್ನ ಏನೂ ಮಾಡದೆ ಅಧೀನ ಚಿಂತನವೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ, ಹಾಗೆ ಬಿಟ್ಟು ಬಿಡಬಹುದಲ್ಲ. ಇದನ್ನ ದೇವರಿಗೆ ಅಧೀನ ಚಿಂತನೆ ಎಂಬ ಅರ್ಪಣೆಯನ್ನಾದರೂ ಮಾಡಲೇಬೇಕೆ, ಮಾಡದೆ ಬಿಟ್ಟರೆ ಏನು ತಪ್ಪು? ಬರೀ ಪುಣ್ಯ ಮಾತ್ರ ಮಾಡೋಣ, ಪಾಪ ಬಿಡೋಣ ಅಂದರೆ ಅದರ ರಹಸ್ಯವನ್ನ ನಮ್ಮ ಅರಣ್ಯಕಾಚಾರ್ಯರು ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಅಲ್ಲಿ ಹೇಳುತ್ತಾರೆ, ನಮ್ಮ ಈ ಕರ್ಮದ ಬಳ್ಳಿ, ಕರ್ಮ ಎಷ್ಟು ಪ್ರಬಲವಾಗಿದೆ ಅಂದರೆ, ಕೆಲವೊಂದು ಸಲ ಹಳ್ಳಿ ಕಡೆಗಳೆಲ್ಲ ಮನೆಗಳಲ್ಲಿ ವಾಸ ಮಾಡಿಕೊಂಡಿರ್ತಾರೆ, ಸುತ್ತು ಗದ್ದೆ ಎಲ್ಲ ಇರುತ್ತೆ. ಅಂಥ ಕಡೆ ತೀರ್ಥಯಾತ್ರೆ ಅವೆಲ್ಲ ಹೋದರೆ ಒಂದು ಐದಾರು ತಿಂಗಳು ಮನೆ ಬಾಗಿಲು ಹಾಕಿದರೆ ಈ ಸುತ್ತೆಲ್ಲ ಬಳ್ಳಿಗಳು ಬೆಳೀತಾ ಇರುತ್ತೆ. ಬೇಕಾದರೆ ಅಮೃತ ಬಳ್ಳಿಯನ್ನೇ ಮನೆಯಲ್ಲಿ ಬೆಳೆಸಿದರೆ ಅದು ಮನೆಯೆಲ್ಲ ಹರಡಿಕೊಂಡು ಹೋಗುತ್ತೆ. ಅದೇ ಥರ ವಿಷದ ಬಳ್ಳಿಗಳು ತುಂಬಾ ಇರುತ್ತೆ, ಅಂದರೆ ಅದನ್ನು ಮುಟ್ಟಿದರೆ ಸಾಕು ಮೈಯೆಲ್ಲ ತುಂಬಾ ತದ್ದು ಬಂದಂತೆ ಆಗಿಬಿಡ್ತಾ ಇರುತ್ತೆ. ಅಂಥ ಬಳ್ಳಿಗಳೆಲ್ಲ ಮನೆಯಲ್ಲಿ ಹರಡಿಕೊಂಡ್ಬಿಡುತ್ತೆ. ಅದರ ಬುಡ ಕತ್ತರಿಸೋಣ ಅಂದರೆ ಬುಡವೂ ಕಾಣದಷ್ಟು ಹರಡಿಕೊಂಡಿರುತ್ತೆ. ಇದು ತುಂಬಾ ಜನಕ್ಕೆ ಅನುಭವ ಹಳ್ಳಿಗಳಲ್ಲಿ. ಅವಾಗೇನು ಮಾಡುತ್ತಾರೆ, ಕೈಯಿಂದ ತೆಗೆಯೋಣ ಏನು ಮಾಡೋಣ ಅಂದ್ರೂ ಒಂದಕ್ಕೆ ಹತ್ತು ಪಟ್ಟಾಗಿ ಬೆಳೀತಾ ಇರುತ್ತೆ ಕತ್ತರಿಸಿದರೆ. ಅದಕ್ಕೇನು ಮಾಡುತ್ತಾರೆ ಅಂದರೆ ಒಂದು ಕೊಳ್ಳಿ ತಗೊಳ್ತಾರೆ, ಆ ಕೊಳ್ಳಿಯಿಂದ ಎಲ್ಲಾ ಕಡೆ ಅದನ್ನ ಸುಡ್ತಾ ಬರ್ತಾರೆ. ಮಧ್ಯೆ 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 ಸುಟ್ಟರೆ ಆ ಒಂದಕ್ಕೊಂದು ಅಂಟು ಕಡ್ದು ಹೋಗ್ತಾ ಬರುತ್ತೆ. ಆಗ ಒಂದು ಕಬ್ಬಿಣದ ಕಡ್ಡಿ ಅದಕ್ಕೆ ಅಂದ್ರೆ ಒಂದು ಕಟ್ಟಿಗೆ ಸೇರಿಸಿ ಕಟ್ಟಿ ಆ ಕಡ್ಡಿಯಿಂದ ಬಗ್ಗಿಸಿದ ಕಡ್ಡಿಯಿಂದ ಸೆಳೆದು ಹೊರಗೆ ಹಾಕಿ ಕೊನೆಗೆ ಬುಡಕ್ಕೂ ಬೆಂಕಿ ಇಡುತ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಕರ್ಮದ ಬಳ್ಳಿ, ಅದು ಪಾಪಕರ್ಮ ಪುಣ್ಯಕರ್ಮ ಯಾವುದೇ ಆಗಲಿ, ಸುಖ ದುಃಖ ಕೊಡತಕ್ಕಂತಹ ಬಳ್ಳಿ ಏನಿದೆ ಈ ಬಳ್ಳಿ ಅದು ಸುಟ್ಟು ಹೋಗಬೇಕು. ಇಡೀ ನಮ್ಮ ಮನಸ್ಸು ತುಂಬಾ ವ್ಯಾಪಿಸಿದೆ, ಇಡೀ ಶರೀರ ತುಂಬಾ ಆ ಬಳ್ಳಿ ವ್ಯಾಪಿಸಿದೆ, ನಮಗೆ ದೇವರ ಸ್ಮರಣೆ ಕೊಡದಂತೆ ಮಾಡುತ್ತಾ ಇದೆ. ಈ ಬಳ್ಳಿಯನ್ನು ಸುಡಬೇಕಾದ್ರೆ ಕೊಳ್ಳಿಬೇಕು. ಇದು ವಿಷದ ಬಳ್ಳಿಯೇ, ಮುಟ್ಟಿದ್ರೆ ಸಾಕು ನಾನಾ ರೀತಿಯಾಗಿ ಟಿಸಿರೊಡಿಯುತ್ತೆ, ದುಃಖವೂ ಕೊಡುತ್ತೆ. ಆದ್ದರಿಂದ ಇದನ್ನು ಸುಡುವಂತಹ ಕೊಳ್ಳಿ ಯಾವುದು ಅಂದರೆ ದೇವರ ಸ್ಮರಣೆ. ಎಂಥ ಸ್ಮರಣೆ ಅದನ್ನು ಹೇಳುತ್ತಾರೆ ಸ್ವಾಮಿ, ನನ್ನ ನಾನಾ ರೀತಿಯಾದ ಕರ್ಮಗಳು, ಕರ್ಮ ಅನುಸಾರವಾದಂಥ ಈ ಜನ್ಮದ ಕೃತಿಗಳೇನಿವೆ, ನಾನಾ ಕರ್ಮಗಳೇನಿವೆ, ಆ ಕರ್ಮಗಳಲ್ಲಿ ನಿನ್ನ ರೂಪಗಳು ಬರ್ತಾ ಇವೆಯಲ್ಲ, ಹುಟ್ಟಿ ಬರ್ತಾ ಇವೆ, ಪ್ರಾದುರ್ಭೂತ ಆಗ್ತಾ ಇವೆ, ಆ ರೂಪಗಳ ನೆನಪು ಕೊಡಯ್ಯ ಅಂತ ಕೇಳುತ್ತಾರೆ. ಅಂದರೆ ಅರ್ಥ ಏನು? ಆ ಕರ್ಮದೊಳಗಿರುವ ಕರ್ಮನಾಮಕ ಭಗವಂತನ ರೂಪಗಳೇನಿವೆ, ಆ ರೂಪಗಳನ್ನ ಅಂದರೆ ಆ ರೂಪಗಳು ಹೇಗಿವೆ ಏನು ಅಂತ ನಮಗೆ ಗೊತ್ತಿಲ್ಲ, ಅದು ದೇವರ ರಹಸ್ಯ. ಇದೆ ಅಂತ ಇಷ್ಟು ಮಾತ್ರ ಗೊತ್ತು, ಇದೆ ಅಂತ ಚಿಂತನೆ ಮಾಡಿದರೂ ಸಾಕು ಫಲ ಎಷ್ಟು ಅಂತ ಹೇಳುತ್ತಾರೆ. ಆ ಕರ್ಮದೊಳಗಿರುವ ಭಗವದ್ ರೂಪಗಳನ್ನ ಯಾರು ನೆನೆಯುತ್ತಾರೋ ಆ ಭಗವದ್ ರೂಪಗಳೇ ಆ ಕರ್ಮಕ್ಕೆ ಕೊಳ್ಳಿಯಾಗಿಬಿಡುತ್ತೆ. ಯಾರು ಆ ಭಗವದ್ ರೂಪಗಳನ್ನ ಕರ್ಮಗತ ಭಗವದ್ ರೂಪಗಳನ್ನ ನೆನೆಯೋದಿಲ್ಲ, ಆ ಭಗವದ್ ರೂಪಗಳೇ ಆ ಕರ್ಮವನ್ನ ಬೆಳೆಸ್ತಾ ಹೋಗುತ್ತೆ. ಒಂದೇ ರೂಪ ಎರಡು ಕೆಲಸ ಮಾಡುತ್ತಾ ಇರುತ್ತೆ. ಆ ರೂಪವೇ ಆ ಬಳ್ಳಿಯನ್ನ ಬೆಳೆಸಿ ಬೆಳೆಸಿ ನಮ್ಮನ್ನ ಕಟ್ಟಿದ್ದು. ಆ ರೂಪವನ್ನೇ ನೆನೆದರೆ ನಮಗೆ ಆ ಬಳ್ಳಿ ಕತ್ತರಿಸಿ ಬಿಡುತ್ತೆ, ಯಾವುದು ಒಳಗಿರುವ ರೂಪ ಸುಟ್ಟು ಬಿಡುತ್ತೆ. ಆದ್ದರಿಂದ ಇಲ್ಲಿ ಅರ್ಪಣ ಅಂದರೆ ಇಷ್ಟೇ, ಏನದು? ಅಧೀನ ಚಿಂತನ. ಸ್ವಾಮಿ, ನನ್ನಿಂದ ನಡೆದ ಈ ಕರ್ಮ ಏನಿದೆ, ಈ ಕರ್ಮದೊಳಗೆ ಪ್ರಕಟವಾದ ನಿನ್ನ ರೂಪಗಳೇನಿವೆ, ಅದು ನಿನ್ನದಯ್ಯ, ನೀನೇ ದಯವಿಟ್ಟು ಈ ಬಳ್ಳಿಯನ್ನ ಸುಡು ಅಂತ ದೇವರ ಅಧೀನ ಚಿಂತನೆ ಮಾಡುವುದು. ಅದಕ್ಕೆ ಹೇಳ್ತಾರೆ, ದೇವರ ಚಿಂತನೆ ಇಲ್ಲದಿದ್ದರೆ ಒಂದು ವೇಳೆ ಆ ಕರ್ಮಗತ ಭಗವದ್ ರೂಪಗಳ ಚಿಂತನೆ, ಅವುಗಳನ್ನ ದೇವರ ಅಧೀನ ಚಿಂತನೆ ಮಾಡದಿದ್ದರೆ ಆ ಕರ್ಮದ ಬಳ್ಳಿ ಬೆಳೆದು ಬೆಳೆದು ನಮ್ಮನ್ನು ಕಟ್ಟಿ ಹಾಕುತ್ತೆ. ಪಾಪವನ್ನಾದರೂ ಕೊಡದಿದ್ದರೆ ಅದು ಹಾಗೆ ಕೂತಿರುತ್ತೆ. ಆದ್ದರಿಂದ ಅದನ್ನು ಸುಡಬೇಕಾದ್ದು ನಮ್ಮ ಕರ್ತವ್ಯ. ಆ ಸುಡುವುದು ಸ್ವಾಮಿ. ಆದ್ದರಿಂದ ಆ ಒಳಗಿರುವ ಟೆಕ್ನಿಕ್ ಗೊತ್ತಾಗಬೇಕು. ಕರ್ಮಗಳಲ್ಲಿ, ಅದು ಪುಣ್ಯಕರ್ಮವೇ ಆಗಲಿ ಪಾಪಕರ್ಮವೇ ಆಗಲಿ, ಪುಣ್ಯಕರ್ಮದಲ್ಲೂ ಕೂಡ ಆ ಕರ್ಮಗತ ಭಗವದ್ ರೂಪಗಳನ್ನು ನೆನೆಯದಿದ್ದರೆ ಆ ಪುಣ್ಯಕರ್ಮವು ಬಂಧಕ ಪುಣ್ಯ ಆಗಿ ನಮ್ಮನ್ನು ಕಟ್ಟಿಬಿಡುತ್ತೆ. ಅದರಿಂದ ಪುಣ್ಯಕರ್ಮದಲ್ಲೂ ಪಾಪಕರ್ಮದಲ್ಲೂ ಒಳಗಿರುವ ಭಗವದ್ ರೂಪಗಳನ್ನು ನೆನೆದು, ಕರ್ಮ ನಾಮಕ ಭಗವದ್ ರೂಪಗಳನ್ನು ನೆನೆದು ಆ ರೂಪಗಳನ್ನು ಭಗವಂತನಿಗೆ ಅರ್ಪಣೆ ಮಾಡುವುದೇ ಕರ್ಮ ಸಮರ್ಪಣೆ. ಅಂದರೆ ಧಾರಕ ರೂಪಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿದ ಕೂಡಲೇ ಪ್ರಾರ್ಥನೆ ಏನು? ನಿನ್ನ ರೂಪಗಳೇನು ಒಳಗೆ ನಿಂತಿವೆ, ಆ ರೂಪಗಳಿಂದ ಈ ಕರ್ಮಗಳನ್ನು ಸುಟ್ಟು ಬಿಡಯ್ಯ. ಅದು ಬಿಟ್ಟರೆ ಬೇರೆ ಕೊಳ್ಳಿ ಇಲ್ಲ ಈ ವಿಷದ ಬಳ್ಳಿಯನ್ನು ಕಡಿಯುವುದಕ್ಕೆ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುವುದೇ ಅಧೀನ ಚಿಂತನೆ. ಆ ಅಧೀನ ಚಿಂತನೆಯಿಂದ ಭಗವಂತ ಆ ಬಳ್ಳಿಯನ್ನ, ಅದು ಯಾವುದೇ ಆಗಿರಲಿ ಕರ್ಮದ ಬಳ್ಳಿ, ಅದನ್ನು ಕತ್ತರಿಸಿ ಹಾಕ್ತಾ ಬರ್ತಾನೆ. ಅದೇ ಕರ್ಮ ಸಮರ್ಪಣ ಅಂತ ಹೇಳ್ತಾ ಇದ್ದ ದಾಸರಾಯರು. ಶಾಸ್ತ್ರದ ವಿಚಾರವನ್ನೇ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಇನ್ನ ಮುಂದೆ ನೋಡಿದರೆ ಭಗವಂತ ಪ್ರಕೃತಿ ಕಾಲ ಕರ್ಮ ಜೀವ ಲಕ್ಷಣದಂತೆ ಸಖನಾಗಿ ಮಾಡಿ ತಜ್ಜನಿತವಾದ ಸುಖ ದುಃಖ ಫಲ ಅನಷ್ಟನ್ ಎಂಬ ಶ್ರುತಿಯಂತೆ ಏಕಮೇವ ಏನೂ ಉಣದೆ ಜೀವರಿಗೆ ಹಾಕುವ ತೆರ. ಭಗವಂತ ನಮ್ಮ ಲಕ್ಷಣ, ಜೀವರ ಲಕ್ಷಣ, ಪ್ರಕೃತಿ ಕಾಲ ಕರ್ಮ ಎಲ್ಲ ಅರಿತು ಯಾರ್ಯಾರಿಂದ ಏನೇನು ಕರ್ಮ ಮಾಡಿಸಬೇಕೋ ಅದನ್ನ ಚೆನ್ನಾಗಿ ಸಖನಾಗಿ ಸ್ನೇಹಿತನಂತೆ ನಿಂತು ಮಾಡಿಸ್ತಾನಂತೆ. ಅದರಿಂದ ಹುಟ್ಟಿದ ಸುಖ ದುಃಖ ಫಲ ಏನಿದೆ ಅದನ್ನ ತಾನು ಏಕಮೇವ ಏನು ಉಣದೆ, ತಾನೇನು ಉಣದೆ ಜೀವರಿಗೆ ಉಣಿಸ್ತಾನೆ. ಇದು ನಮಗೆ ಚೆನ್ನಾಗಿ ಗೊತ್ತಾಗಬೇಕಾಗಿದ್ದು. ಇಂಥ ಭಗವಂತನನ್ನ ಎಲ್ಲಿ ಚಿಂತನೆ ಮಾಡಬೇಕು? ಆತ್ಮೋಪಮ್ಯೇನ ಸರ್ವತ್ರ ಲೋಕ ಲೋಕಾದಿ ತಿಳಿಯೋ ಇನಿತು ನೀನು. ಈಗ ನಾವು ಹೇಳತಕ್ಕಂಥದ್ದು ಏನು ಅಂದರೆ, ಶೇಷದಾಸರು ಹೇಳುತ್ತಾರೆ, ಎಲ್ಲರ ಶರೀರದ ಸುತ್ತು ಭಾಗವತ ದ್ವಿತೀಯ ಸ್ಕಂಧದಲ್ಲಿ ತಿಳಿಸಿಕೊಟ್ಟಂತೆ ಸಕಲ ಜೀವ ನಿಕಾಯ ಧಾಮ್ನಃ ಅಂತ ಎಲ್ಲ ಜೀವರಾಶಿಯ ಶರೀರದ ಸುತ್ತು ಇರತಕ್ಕ ಭಗವದ್ ರೂಪ ಏನಿದೆ ಅದೇ ವಿರಾಟ್ ರೂಪ. ಆತ ನಿಂತ ಮೇಲೆ ಅಲ್ಲಿ ನಮ್ಮ ಶರೀರದಲ್ಲಿ 14 ಲೋಕಗಳು ನಿಲ್ಲುತ್ತೆ ಸೂಕ್ಷ್ಮವಾದ ರೂಪದಲ್ಲಿ ಮೊದಲೇ ನಿಂತಿವೆ. ಅದರಲ್ಲಿ 14 ಲೋಕದಲ್ಲಿರುವ ಆಯಾ ಲೋಕದಲ್ಲಿರುವ ಸಾಂಶರಾದ ದೇವತೆಗಳೆಲ್ಲ ನಿಂತು ಬಿಡುತ್ತಾರೆ. ಈ ರೀತಿಯಲ್ಲಿ ಲೋಕ ಲೋಕಾದಿ ತಿಳಿಯೋ ಇನಿತು ನೀನು ಅಂತಾರೆ. ಅಂದ್ರೆ ಸರ್ವತ್ರ ಒಂದು ಸಲ ಬೆಳಿಗ್ಗೆ ನಮ್ಮಲ್ಲಿ ಚಿಂತನೆ ಮಾಡೋದು, ಹಾಗೆ ನಮ್ಮಲ್ಲಿ ಚಿಂತನೆ ಮಾಡುತ್ತಾನೆ ಬೆಳಿಗ್ಗೆನಿಂದ ರಾತ್ರಿವರೆಗೂ ಕಾಣಿಸಿದ ಪ್ರತಿಯೊಂದು ಜಡಚೇತನದಲ್ಲೂ ಭಗವದ್ ರೂಪವನ್ನ ಈ ತರ ಚಿಂತನೆ ಮಾಡು. ಬಿಟ್ಟು ಬಿಟ್ಟು ಬರುತ್ತೆ, ಆ ಬಿಟ್ಟು ಬಿಟ್ಟು ಬರುವ ಈ ಚಿಂತನೆಯನ್ನೇ ಧಾರಣ ಅಂತ ಕರೀತಾ ಇದ್ದಾರೆ. ಯಾಕೆಂದ್ರೆ ನಾವು ಮನೆಯಲ್ಲಿ ಒಂದೇ ಸಮನೆ ಕೂತು ಬಿಟ್ಟು ಬಿಟ್ಟು ದೇವರ ಚಿಂತನೆ ಮಾಡುತ್ತಾ ಕೂತರೆ ನಮ್ಮ ಕೆಲಸಗಳು ಯಾರು ಮಾಡುತ್ತಾರೆ ಅಂತ ಪ್ರಶ್ನೆ ನಮಗೆಲ್ಲರಿಗೂ ಬರುತ್ತೆ. ಅದು ಲೌಕಿಕರೇ ಆಗಿರಲಿ ವೈದಿಕರೇ ಆಗಿರಲಿ ಎಲ್ಲರ ಕೆಲಸವೂ ನಿಂತು ಹೋಗುತ್ತೆ, ಸ್ಥಗಿತ ಆಗಿಬಿಡುತ್ತೆ. ನಾವೇನು ಋಷಿಮುನಿಗಳಂತೆ ಹೊರಡುವವರಲ್ಲ, ನಮ್ಮ ಲೌಕಿಕ ಚಟುವಟಿಕೆ ಇದ್ದೇ ಇರುತ್ತೆ. ಅಂಥ ಕಾಲಕ್ಕೆ ಒಂದೇ ಕಡೆ ಕೂತು ಭಗವಂತನ ಧಾರಣೆ ಅಂದರೆ ಬಿಟ್ಟು ಬಿಟ್ಟು ಚಿಂತನೆ ಮಾಡುವುದು ನಮಗೆ ಸಾಧ್ಯವಿಲ್ಲ. ಅದಕ್ಕೆ ಹೇಳಿಕೊಟ್ರು ಸರ್ವತ್ರ ತಿಳಿಯೋ ಅಂದ್ರು. ಅಂದರೆ ನಾವು ಒಮ್ಮೆ ಪೂರ್ಣವಾಗಿ ನಮ್ಮೊಳಗೆ 14 ಲೋಕಗಳು, ಆ ಲೋಕಗಳು ನಮ್ಮ ಶರೀರದಲ್ಲಿ ಎಲ್ಲೆಲ್ಲಿವೆ, ಆ ಚಿಂತನೆ ಮಾಡಬೇಕಾದ ಕ್ರಮ, ಅಲ್ಲಿರುವ ದೇವತೆಗಳು ಯಾರಿದ್ದಾರೆ, ಸತ್ಯವಾಗಿದ್ದಾರೆ ಎಂಬುದನ್ನು ಅರಿತು ಅದನ್ನು ಒಮ್ಮೆ ಪೂರ್ಣವಾಗಿ ಚಿಂತನೆ ಮಾಡಿ ನಂತರ ಎಲ್ಲರಲ್ಲೂ ಕೂಡ ಅಷ್ಟು ಪೂರ್ಣ ಚಿಂತನೆ ಮಾಡಲಿಕ್ಕೆ ಆಗಲ್ಲ. ಚುಟುಕಾಗಿ 14 ಲೋಕಗಳು ಮತ್ತು ವಿರಾಟ್ ರೂಪ ಅಲ್ಲಿರುವ ದೇವತೆಗಳನ್ನು ಒಂದೇ ಕ್ಷಣದಲ್ಲಿ ಸ್ಮರಿಸಿ ಸ್ಮರಿಸಿ ಹೋಗ್ತಾ ಬರಬೇಕು. ಕಂಡ ಪ್ರತಿಯೊಬ್ಬರಲ್ಲಿ ಸ್ಮರಿಸಬೇಕು. ಅಧಿಷ್ಠಾನ ದೊಡ್ಡವರಿದ್ರೆ ಅಧಿಷ್ಠಾನ ಸಹಿತ ದೇವರಿಗೂ ನಮಸ್ಕಾರ, ಇಲ್ಲ ಚಿಕ್ಕವರಿದ್ರೆ ಬೇರೆ ನೇಚರಿದ್ರೆ ಅಲ್ಲಿ ಭಗವಂತನ ರೂಪನ ಸ್ಮರಣೆ ಮಾಡಿ ಇವನೇ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರಪೂರ್ವಕ ಅವನ ನೋಟ. ಈ ರೀತಿಯಲ್ಲಿ ಸರ್ವತ್ರ ನೋಡಿ ಅಂತ ಹೇಳುತ್ತಾರೆ ಭಾಗವತದಲ್ಲಿ. ಏಕಾದಶ ಸ್ಕಂಧ ಅಲ್ಲಿ ಕೃಷ್ಣ ಉದ್ಧವನಿಗೆ ನಾನಾ ಉಪದೇಶ, ತುಂಬಾ ಉಪದೇಶ ಕೊಡುತ್ತಾನೆ. ಯೋಗ ಅಭ್ಯಾಸ, ಯೋಗದ ರೀತಿ, ಅದರ ಲಕ್ಷಣಗಳು, ಅದರ ಫಲಗಳು ಎಲ್ಲ ತಿಳಿಸಿಕೊಟ್ಟಾಗ ಉದ್ಧವ ಒಂದು ಕೇಳುತ್ತಾನೆ, ಸ್ವಾಮಿ ಇದೆಲ್ಲ ಸಾಮಾನ್ಯರಿಗೆ ಎಟುಕುವುದಲ್ಲ, ಸಾಮಾನ್ಯರಿಗೂ ನೀನು ಎಟುಕುವ ರೀತಿಯಲ್ಲಿ ಯೋಗದ ಒಂದು ತುಂಡನ್ನ ಹೇಳಿಕೊಡು, ಅದು ಚುಟುಕಾಗಿರಬೇಕು, ನೀನು ಸಿಗಬೇಕು ಅಂತ ಹೇಳಿದಾಗ ಭಗವಂತ ಹೇಳುತ್ತಾನೆ, ಅವರವರ ಹೃದಯದೊಳಗಿರುವ ದೇವರನ್ನ ಎಲ್ಲಾ ಕಡೆ ಇದ್ದವನನ್ನಾಗಿ ನೋಡಲಿ, ಅವನನ್ನೇ ಸರ್ವತ್ರ ನೋಡಲಿ, ಸರ್ವತ್ರ ಇದ್ದವನನ್ನ ತಮ್ಮ ಹೃದಯದಲ್ಲಿ ನೋಡಿ ಬಿಡಲಿ, ಆವಾಗ ಏನಾಗುತ್ತೆ, ನಾನು ಸುಲಭವಾಗಿ ಸಿಕ್ಕು ಬಿಡುತ್ತೇನೆ ಅಂದ್ರು. ಅದನ್ನೇ ಇಲ್ಲಿ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಮಾಡಿಸಿಕೊಡುತ್ತಾ ಇದ್ದಾರೆ ನಮ್ಮಿಂದ ಯಾರು ದಾಸರಾಯರು. ನಿನ್ನೊಳಗೆ ಬಿಂಬಮೂರ್ತಿಯನ್ನ, ನಿನ್ನ ಸುತ್ತು ವಿರಾಟ್ ರೂಪಿಯನ್ನ, ನಿನ್ನ ಶರೀರದೊಳಗೆ 14 ಲೋಕಗಳನ್ನ ಚಿಂತನೆ ಮಾಡಿ ನಂತರ ಇವನೇ ಸರ್ವತ್ರ ಇದ್ದಾನೆ ಅಂತ ಪ್ರತಿಯೊಬ್ಬರಲ್ಲಿ ತಿಳಿಯಬೇಕು. ಸರಿ ಮಾಡ್ಲಿಕ್ಕೆ ಶುರು ಮಾಡಿದ್ವು, ಒಬ್ಬರನ್ನು ನೋಡಿದ್ವು, ನಮ್ಮ ಮನೆಯಲ್ಲಿ ಅಕ್ಕ ತಮ್ಮ ಅಣ್ಣ ತಂಗಿ ಎಲ್ಲರೂ ಯಾರಿದ್ದಾರೆ ಅವರಲ್ಲಿ ಒಂದ್ಸಲ ನೋಡಿದ್ವು, ಆದಮೇಲೆ ಇನ್ನೊಬ್ಬರ ನೋಡ್ಲಿಕ್ಕೆ ಹೋದ್ರೆ ಸಾಕಪ್ಪ ಎಲ್ಲರಲ್ಲಿ ಒಂದೇ ತರ ಅಲ್ಲ, ಯಾಕಿಷ್ಟು ಸಲ ನೆನೆಯಬೇಕು ಅಂದ್ರೆ ಆ ಪರ್ಪಸ್ ನಮಗೆ ನೆನಪಿರಬೇಕು. ಈ ರೀತಿ ಬೆಳಗ್ಗಿಂದ ರಾತ್ರಿವರೆಗೂ ನಮಗೆ ದೇವರ ಚಿಂತನೆ ಬಿಟ್ಟು ಬಿಟ್ಟು ಬರಬೇಕು. ಅದಕ್ಕಾಗಿ ಒಂದು ಮೂಲೆಗೆ ಕೂತಿರಬೇಕಾಗಿತ್ತು, ಅದು ನಾವು ಮಾಡುತ್ತಾ ಇಲ್ಲ. ಅದಕ್ಕೆ ಆ ಬಿಟ್ಟು ಬಿಟ್ಟು ಚಿಂತನೆ ಬರಲಿಕ್ಕೆ ಅಧಿಷ್ಠಾನಗಳೇ ಕಾಣಿಸಿದ ಪ್ರತಿಯೊಬ್ಬರೂ ಕೂಡ. ಹಾಗೆ ಕೆಲಸವೂ ನಡೆಯಬೇಕು, ಮಾತುಗಳು ನಡೆಯಬೇಕು, ಈ ಚಿಂತನೆಯೂ ಆಗಬೇಕು. ಇದು ಬಿಟ್ಟಿರಬಾರದು, ಇದೇ ನಮ್ಮ ಜೀವನದ ಪ್ರಧಾನದ ಗುರಿ. ಆದ್ದರಿಂದ ಎಲ್ಲಾ ಕೆಲಸ ಮಾಡಬೇಕು, ಎಲ್ಲ ಮಾಡುತ್ತಾ ಇರಬೇಕು. ಆ ಮಾಡುವ ಕಾಲಕ್ಕೆ ಚುಟುಕಾಗಿ ಪ್ರತಿಯೊಬ್ಬರಲ್ಲಿ ವಿರಾಟ್ ರೂಪಿಯನ್ನ ಸ್ಮರಣೆ ಮಾಡುತ್ತಾ ಮಾಡುತ್ತಾ ಹೋದರೆ ಇದು ನಮಗಾಗಿ ಮಾಡೋದು, ಇನ್ನೊಬ್ಬರಿಗಾಗಿ ಅಲ್ಲ, ಇದೇ ಜೀವನದ ಗುರಿ ಅಂತ ಹಸಿವೆಯಿಂದ ಚೆನ್ನಾಗಿ ಮಾಡುತ್ತಾ ಹೋದರೆ ಅವಾಗ ಏನಾಗುತ್ತೆ, ಮೊದಲು ಮೊದಲು ಮನಸ್ಸಿಗೆ ಬಲವಂತವಾಗಿ ಈ ನೆನಪು ತರಿಸಬೇಕಾಗುತ್ತೆ. ಆದರೆ ತಾನಾಗಿ ತಾನಾಗಿ ಕೊನೆಗೆ ಮನಸ್ಸಿಗೆ ಅಭ್ಯಾಸ ಆಗ್ತಾ ಇದ್ದ ಕೂಡಲೇ ನಮಗೆ ಗೊತ್ತಿಲ್ಲದೇನೆ ಸರ್ವತ್ರ ಏನೇನು ಚಿಂತನೆ ಮಾಡುತ್ತಾ ಹೋಗ್ತೇವೆ, ಯಾರು ನೋಡುತ್ತೇವೆ ಅಲ್ಲೆಲ್ಲ ವಿರಾಟ್ ರೂಪದ ನೆನಪು ತಾನಾಗಿ ಬರ್ತಾ ಹೋಗುತ್ತೆ. ಆ ರೀತಿಯಲ್ಲಿ ಹೇಗೆಂದ್ರೆ ಮನಸ್ಸೆಂಬುದು ದೊಡ್ಡ ಕ್ಯಾಸೆಟ್ ಪ್ಲೇಯರ್ ತರ, ಕ್ಯಾಸೆಟ್ ತರ. ಹಿಂದೆಲ್ಲ ಕ್ಯಾಸೆಟ್ ಪ್ಲೇಯರ್ ಎಲ್ಲ ಇರ್ತಾ ಇತ್ತು. ಆ ಕ್ಯಾಸೆಟ್ ಅಲ್ಲಿ ಹಾಡು ಇರ್ತಾ ಇತ್ತು. ಎಷ್ಟು ಸಲ ಹಾಕಿದರೂ ಒಂದೇ ಹಾಡು ಬರುತ್ತೆ, ಈ ಹಾಡು ನಮಗೆ ಇಷ್ಟ ಇಲ್ಲ, ಬೇರೆ ಹಾಡು ಬೇಕು. ಅವಾಗೇನು ಮಾಡಬೇಕು, ಆ ಕ್ಯಾಸೆಟ್ ಪ್ಲೇಯರ್ ಅಲ್ಲಿ ಎರೇಸಿಂಗ್ ಬಟನ್ ಅಂತ ಇರ್ತಾ ಇತ್ತು. ಕ್ಯಾಸೆಟ್ ಅನ್ನು ಇಟ್ಟು ಅದು ಪ್ರೆಸ್ ಮಾಡಿದ ಕೂಡಲೇ ಎಲ್ಲಾ ಹಾಡು ತೆಗೆದು ಬಿಟ್ರೆ ಮತ್ತು ಹೊಸ ಹಾಡು ಹಾಕಿದರೆ ಆ ಕ್ಯಾಸೆಟ್ ಅನ್ನು ಎಷ್ಟು ಸಲ ಹಾಕಿದರೂ ಕೂಡ ಹೊಸದ್ದೇ ಹಾಡು ಬರುತ್ತೆ, ಹಳೆ ಹಾಡು ಬರಲ್ಲ. ಹಾಗಾದರೆ ನಮ್ಮ ಮನಸ್ಸೇ ದೊಡ್ಡ ಕ್ಯಾಸೆಟ್ಟು, ಈ ಶರೀರವೇ ದೊಡ್ಡ ಕ್ಯಾಸೆಟ್ ಪ್ಲೇಯರ್. ಇದರಲ್ಲಿ ಎರೇಸಿಂಗ್ ಬಟನ್ ಯಾವುದು ಅಂದ್ರೆ ನಮ್ಮ ನಾಲಿಗೆ. ಆ ನಾಲಿಗೆಯಿಂದ ಈ ಎಲ್ಲಾ ವಾಸನೆಗಳು, ಮನಸ್ಸಿನ ಹಳೇ ವಾಸನೆಗಳೇನಿವೆ ಅಲ್ಲಿರುವ ಭಗವದ್ ರೂಪವನ್ನ ನೆನೆದು ನೆನೆದು ಸ್ವಾಮಿ ಇದನ್ನ ತೆಗೆಯಯ್ಯ ತೆಗೆಯಯ್ಯ ಅಂತ ಕೇಳಿಕೊಂಡರೆ, ಆ ಕೇಳಿಕೊಳ್ಳುವುದರ ಮೂಲಕ ಆತನ ನೆನಪನ್ನ ಸರ್ವತ್ರ ನೋಡಲಿಕ್ಕೆ ಪ್ರಯತ್ನ ಮಾಡಿದರೆ ಅವಾಗ ಏನಾಗುತ್ತೆ, ಈ ಮನಸ್ಸಿನ ಹಳೇ ವಾಸನೆಗಳು ಏನು ದೇವರ ನೆನಪು ಬರಲಿಕ್ಕೆ ಅಡ್ಡಿಯಾದವುಗಳೆಲ್ಲ ಕೊಚ್ಚಿ ಹೋಗುವುದರ ಮೂಲಕ ಹೊಸ ಹಾಡು, ಅವನೇ ಸರ್ವತ್ರ ಇದ್ದಾನೆ, ಅವನು ಹೀಗಿದ್ದಾನೆ, ನನ್ನಲ್ಲಿದ್ದವನೇ ನನ್ನಲ್ಲಿ ಹೇಗೆ ನಿಂತಿದ್ದಾನೋ ವಿರಾಟ್ ರೂಪಿ ಎಲ್ಲಾ ಕಡೆ ಇದ್ದಾನೆ ಎಲ್ಲಾ ಕಡೆ ಇದ್ದಾನೆ ಎಂಬ ಹೊಸ ಹಾಡು ಮನಸ್ಸಲ್ಲಿ ಬರುತ್ತೆ. ಇನ್ನ ಹಾಡು ಒಂದು ಸಲ ಮನಸ್ಸಲ್ಲಿ ರಿಕಾರ್ಡ್ ಆಗಿಬಿಟ್ರೆ ನಾವು ಬೇಡ ಅಂದ್ರೂ ಅದೇ ಹಾಡು ಬರ್ತಾನೇ ಇರುತ್ತೆ. ಅದರಿಂದ ಆ ಹಾಡು ರಿಕಾರ್ಡ್, ಹಳೆ ಹಾಡು ತೆಗೆದು ಹೊಸ ಹಾಡು ರಿಕಾರ್ಡ್ ಆಗುವವರೆಗೂ ಶ್ರಮ ಪಡಬೇಕು. ಆ ಶ್ರಮವು ಸ್ವಾಮಿಯೇ ಒಳಗೆ ನಿಂತು ಮಾಡಿಸ್ತಾನೆ. ಅವನ ಶರಣಾಗತರಾದರೆ ಇವೆಲ್ಲವೂ ತಾನಾಗಿ ಭಗವಂತ ಮಾಡಿಸ್ತಾನೆ. ಎಚ್ಚರವಿರಲಿ ಅಂತ ಜ್ಞಾನವನ್ನ ಕೊಡುತ್ತಾ ಇದ್ದಾರೆ. ಹಾಗಾದರೆ ನಾವು ನಮ್ಮೊಳಗೂ ವಿರಾಟ್ ರೂಪಿಯನ್ನ 14 ಲೋಕಗಳನ್ನ ಚಿಂತನೆ ಮಾಡಬೇಕು, ಹಾಗೆ ಸರ್ವತ್ರ ಎಲ್ಲರಲ್ಲೂ ಚಿಂತನೆ ಮಾಡಬೇಕು. ನಿನ್ನೆ ತಿಳಿಸಿದಂತೆ ಈ ವಿರಾಟ್ ರೂಪವನ್ನ ನಮ್ಮೊಳಗೂ ಚಿಂತನೆ ಮಾಡಿ ಇನ್ನೊಬ್ಬರಲ್ಲೂ ಚಿಂತನೆ ಮಾಡಿದರೆ ಏನು ಫಲ ಎಂಬುದನ್ನು ಮುಂದೆ ಅವರು ಸುಂದರವಾಗಿ ವರ್ಣನೆ ಮಾಡುತ್ತಾ ಬರ್ತಾ ಇದ್ದಾರೆ. ಅದನ್ನು ಹೇಳುತ್ತಾರೆ, ಯೋಂತಶ್ಚರತಿ ಭೂತಾತ್ಮ ಯಸ್ತಪತಿ ಅಂಡಮಧ್ಯಗ ಶುಕಮುನಿ ವಾಕ್ಯದಂತೆ ದೃಢದಿ ನಂಬೋ ಅಂತಾರೆ. ಯಾವನಾದರೆ ಅಂತಹ ಚರತಿ ಭೂತಾತ್ಮ ಎಲ್ಲರ ಒಳಗೂ ಇರ್ತಾನೋ ಎಲ್ಲರ ಹೊರಗೂ ನಿಂತಿದ್ದಾನೋ ಅವನೇ ಇಡೀ ಬ್ರಹ್ಮಾಂಡವನ್ನು ಧಾರಣೆ ಮಾಡಿದ್ದಾನೆ ಎಂಬ ಭಾಗವತದ ಶುಕಮುನಿಗಳ ವಾಕ್ಯದಂತೆ ಇದನ್ನು ದೃಢವಾಗಿ ನಂಬಿ, ಇಲ್ಲಿ ಹೇಳುವುದೆಲ್ಲ ಬರೀ ಬಾಯಿಗೆ ಬಂದಂತೆ ಹೇಳಿದ್ದಲ್ಲ, ಶುಕಾಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದು, ಅದನ್ನು ಅನುಷ್ಠಾನ ಮಾಡಿ ನಾವು ಕಂಡದ್ದು ಅಂತ ಶೇಷದಾಸರು ತಾವು ಇಡೀ ಜೀವನ ಮಾಡಿದ ಸಾಧನೆಯ ಸಾರ ಸರ್ವಸ್ವವನ್ನ ಒಂದು ಸುಳಾದಿಯಲ್ಲಿ ಸ್ಪಷ್ಟ ಕೊಡತಾ ಇದ್ದಾರೆ. ಈ ಸುಳಾದಿ ರಚನೆ ಮಾಡಿ ಅವರು ಜನಕ್ಕೆ ಮಾಡಿದ, ಇಡೀ ನಮ್ಮ ಭರತ ಕಂಡವರಿರುವ ಎಲ್ಲರಿಗೂ ಮಾಡಿದ ಉಪಕಾರ ಅನನ್ಯ ಸಾಧ್ಯ, ಅಷ್ಟು ಉಪಕಾರ ಮಾಡಿದ್ದಾರೆ. ಒಂದು ಚಿಕ್ಕ ಸುಳಾದಿಯಿಂದ ಇಡೀ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿಕೊಟ್ಟಿದ್ದಾರೆ. ಯದ್ಯಪಿ ಭಾಗವತ ದ್ವಿತೀಯ ಸ್ಕಂದದಲ್ಲಿ ವಿರಾಟ್ ರೂಪದ ಚಿಂತನೆ ಬರುತ್ತೆ, ಆದರೆ ಆ ಚಿಂತನೆ ಮಾಡಿದರೆ ಒಂದೊಂದು ಲೋಕ, ಆ ಲೋಕದಲ್ಲಿರುವ ಭಗವದ್ ರೂಪದ ಚಿಂತನೆ, ಆ ಚಿಂತನೆ ಮಾಡಿದರೆ ಏನು ಫಲ, ಪ್ರಾಕ್ಟಿಕಲ್ಲಿ ನಾವು ಅಪ್ಲೈ ಮಾಡಿದಾಗ ಎಷ್ಟೆಷ್ಟು ಫಲ ಬರುತ್ತೆ ಎಂಬುದನ್ನೆಲ್ಲ ಪ್ರತ್ಯಕ್ಷವಾಗಿ ಅವರು ತಿಳಿಸಿಕೊಡುತ್ತಾರೆ. ಇಲ್ಲಿ ಹೇಳುತ್ತಾರೆ, ನಮ್ಮಲ್ಲಿ ಭಗವಂತ ಇದ್ದಾನೆ, ವಿರಾಟ್ ರೂಪಿ ಭಗವಂತ ನಮ್ಮ ಸುತ್ತೂ ಇದ್ದಾನೆ. ನಾವಂತೂ ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗವ ಗೈದು ಅದರಳು ಒಂದನು ಶತವಿಭಾಗವ ಗೈಯಲು ಎನಿತಿಹುದು ಅನಿತಿಹುದು ಜೀವ ಪರಮಾಣು ಅಂತ ಹೇಳಿದಂತೆ ಪರಮಾಣು ರೂಪದಿಂದ ನಾವು ಹೃದಯದಲ್ಲಿ ಆ ಕಮಲದಲ್ಲಿ ಮೂಲೇಶನ ಪಾದದಲ್ಲಿರುವ ಮುಖ್ಯ ಪ್ರಾಣನ ಪಾದದಲ್ಲಿ ಬಚ್ಚಿಟ್ಟುಕೊಂಡಿದ್ದೇವೆ. ಅಂಥ ಜೀವರಾಶಿಯನ್ನ, ಈ ಶರೀರದ ಒಂದು ಚೂರು ಭಾಗವೂ ಇಲ್ಲದ ಜೀವರಾಶಿಯನ್ನ ಶರೀರ ಮಧ್ಯೆ ಬಚ್ಚಿಟ್ಟು ಈ ಶರೀರ ಹೊರೆಯಲಾರದ ಅವರ ಶರೀರವನ್ನ ತಾನೇ ವಿರಾಟ್ ರೂಪದಿಂದ ಹೊತ್ತು ಬೆಳಗ್ಗಿನಿಂದ ರಾತ್ರಿವರೆಗೂ ಸಕಲ ಕರ್ಮಗಳನ್ನ, ಅವರ ಕೈ ಕಾಲು ಮೊದಲಾದ ಎಲ್ಲವನ್ನ ತಾನೇ ಕದಲಿಸಿ ಮಾಡಿಸ್ತಾ ಇದ್ದಾನೆ. ಇಂಥ ವಿರಾಟ್ ರೂಪಿ ಭಗವಂತ ಯಾರ ಸುತ್ತಾದರೂ ನಿಲ್ಲದೆ ಪಕ್ಕಕ್ಕೆ ಸರದದ್ದೇ ಆದರೆ ಅದೇನಾಗುತ್ತೆ ಹೇಳುತ್ತಾರೆ, ಶಕತನಾದ ಹರಿ ನಿಂದು ಮಾಡಿಸದಿರೆ ಲಕುಮಿ ವಿರಿಂಚಿ ಭವ ಶಕ್ರಾಜ್ಯರು ಅಶಕ್ತರಯ್ಯ ಶ್ವಾಸ ಬಿಡಲು ಯೋಗ್ಯರಲ್ಲ ಪ್ರಕಟವಾಗಿದೆ ಶ್ರುತಿ ಶಾಸ್ತ್ರದಲ್ಲಿ. ಭಗವಂತ ತಾನು ವಿರಾಟ್ ರೂಪಿಯಾಗಿ ನಮ್ಮ ಸುತ್ತು ನಿಂತು ಮಾಡಿಸದಿದ್ದರೆ ಲಕುಮೀದೇವಿ ಲಕ್ಷ್ಮೀದೇವಿ ಬ್ರಹ್ಮದೇವರು ಮೊದಲಾದ ಸಕಲ ಚೇತನ ರಾಶಿ ಅಶಕ್ತರು. ಎಷ್ಟು ಅಶಕ್ತರು ಅಂದ್ರೆ ಪುರುಷ ಪ್ರಯತ್ನ ಅಲ್ಲ, ಸ್ತ್ರೀ ಪ್ರಯತ್ನ ಅಲ್ಲ, ಯಾವ ಪ್ರಯತ್ನ ಅಲ್ಲ, ಶ್ವಾಸ ಬಿಡಲಿಕ್ಕೂ ಯಾರಿಗೂ ಆಗಲ್ಲ, ಎಲ್ಲರೂ ಬಿದ್ದಿರ್ತಾರೆ ಅಂತ ಸ್ಪಷ್ಟ ತಿಳಿಸಿಕೊಡುತ್ತಾರೆ. ಇದು ಎಲ್ಲಿ ಹೇಳಿದರು? ಪ್ರಕಟವಾಗಿದೆ ಶ್ರುತಿ ಶಾಸ್ತ್ರದಲ್ಲಿ, ವಿಷ್ಣು ರಹಸ್ಯದಲ್ಲಿ ಸ್ಪಷ್ಟ ಹೇಳುತ್ತಾರೆ. ಸ್ಪಂದಿತಂ ನೈವ ಶಕ್ಯತೆ, ಲಕ್ಷ್ಮೀದೇವಿ ಮೊದಲುಕೊಂಡು ಯಾರೂ ಕೂಡ ಶ್ವಾಸ ಬಿಡಲಿಕ್ಕೆ ಯೋಗ್ಯತೆ ಇರಲ್ಲ, ಎಲ್ಲರೂ ಹಾಗೆ ಇರ್ತಾರೆ. ದೇವ ಬಿಡಿಸಿದರೆ ಉಂಟು, ಇಲ್ಲದರೆ ಇಲ್ಲ ಅಂತಾರೆ. ಅಂಥ ಸ್ವಾಮಿ ಈ ರೀತಿ ನಮ್ಮ ಸುತ್ತು ವಿರಾಟ್ ರೂಪಿಯಾಗಿ ನಿಂತು, ಬ್ರಹ್ಮದೇವರು ಮೊದಲು ಲಕ್ಷ್ಮೀ ಬ್ರಹ್ಮಾದಿಗಳಿಂದ ಮೊದಲುಕೊಂಡು ನಮ್ಮ ಸ್ತಂಭ ಪರ್ಯಂತ ಎಲ್ಲರಲ್ಲಿ ನಿಂತು ತಾನೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ವಿಚಾರ ತಿಳಿದು, ಆರು ಭಗವದ್ ರೂಪವನ್ನೇ ಸರ್ವತ್ರ ಚಿಂತನೆ ಮಾಡಬೇಕು ಅಂತ ತಿಳಿದು, ಆ ಚಿಂತನೆ ಮಾಡುವ ನರ ಎಷ್ಟು ಅಂದ್ರೆ ಅಂಥ ಮನುಷ್ಯ ಎಷ್ಟು ಯೋಗ್ಯನಾಗ್ತಾನೆ ಅಂದ್ರೆ ಅದನ್ನು ತಿಳಿಸ್ತಾರೆ. ಮುಕುತಿಗೆ ದ್ವಾರವಿದು ಈ ರೀತಿಯಾಗಿ ತಿಳ್ಕೊಂಡ್ರೆ, ಮುಕುತಿಗೆ ದ್ವಾರವಿದು ಇನಿತು ತಿಳಿಯುವ ನರ ರಿಕತನಲ್ಲವೋ ಬಲು ಭಾಗ್ಯಾಧಿಕನು. ಇದು ಮುಕ್ತಿಗೆ ದ್ವಾರವಾದಂತಹ ಪ್ರಧಾನ ಸಾಧನೆ. ಈ ತಿಳುವಳಿಕೆಯಿಂದ ಸರ್ವತ್ರ ವಿರಾಟ್ ರೂಪಿಯನ್ನು ಚಿಂತನೆ ಮಾಡುವುದು ಮುಕ್ತಿಗೆ ಪ್ರಧಾನ ಸಾಧನೆ ಇದು. ಅಷ್ಟೇ ಅಲ್ಲ, ಇಂಥ ತಿಳಿದಂಥವ ಮಹಾಭಾಗ್ಯವಂತನಾಗ್ತಾನೆ. ಅಂದರೆ ಇದೇ ದೊಡ್ಡ ಭಾಗ್ಯ, ಅವನಿಗೆ ಬಡತನ ಎಂಬುದು ಇಲ್ಲವೇ ಇಲ್ಲ ಅಂತ ಹೇಳುತ್ತಾರೆ. ಭಕುತಿಯಿಂದಲಿ ಅಲ್ಪ ಜಲವ ಕೊಡುವ ನ್ಯಾಕೆ, ವಿಖನ ಸಾಂಡ ದಾನವಿತ್ತ ಫಲಕ್ಕೆ ಅಧಿಕಾರಿಯಾಗುವನು. ಭಕ್ತಿಯಿಂದ ಈ ವಿರಾಟ್ ರೂಪ ಚಿಂತನೆ ಮಾಡಿ ಯಾರಿಗಾದರೂ ಒಂದು ತೊಟ್ಟು ನೀರು ಕೊಟ್ಟರೆ ಸಾಕಯ್ಯ, ಬ್ರಹ್ಮಾಂಡ ದಾನ ಮಾಡಿದ ಫಲ ಬರುತ್ತೆ. ಅದನ್ನೊಂದ್ಸಲ ನೋಡೋಣ, ಇಲ್ಲದಿದ್ದರೆ ಸುಳಾದಿ ಏನೋ ಹೇಳಿಕೊಂಡು ಹೋದರೆ ಸುಳಾದಿ ಕೇಳಿದ ಪುಣ್ಯ ಬರುತ್ತೆ, ನಿಮಗೆ ಪಾರಾಯಣ ಮಾಡುತ್ತೀರಾ ಆ ಪುಣ್ಯ ಬರುತ್ತಷ್ಟೇ. ಯಾಕಂದ್ರೆ ಅದರೊಳಗೆ ರಹಸ್ಯ ಗೊತ್ತಾಗದಿದ್ರೆ ಹೇಗೆ? ಆದ ಕಾರಣ ಅದು ಏನಾ ವಿರಾಟ್ ರೂಪದ ಚಿಂತನೆಯಿಂದ ಏನು ಫಲ ಬರುತ್ತೆ ಅಂದರೆ, ಮೊನ್ನೆ ಸ್ವಲ್ಪ ಹೇಳಿದ್ದೆ, ಇವತ್ತು ಮತ್ತು ನೋಡೋಣ. ಹಾಗಾದರೆ ಯಾರನ್ನೋ ನಾವು ಇಬ್ಬರು ದಂಪತಿಗಳನ್ನು ಊಟಕ್ಕೆ ಕರೆದು, ಆ ಊಟಕ್ಕೆ ಕರೆದಾಗ ಎಲ್ಲ ಪದಾರ್ಥ ತಂದು ಅಡಿಗೆ ಮಾಡಿದುವು, ನೈವೇದ್ಯ ಮಾಡಿದುವು, ಕಷ್ಟಪಟ್ಟುವು, ಊಟ ಹಾಕಿದುವು, ಕೃಷ್ಣಾರ್ಪಣ ಅಂದುವು, ಭಕ್ತಿಯಿಂದಲೇನೆ ಅಂದು. ಅವಾಗೇನಾಗುತ್ತೆ? ಇಬ್ಬರಿಗೆ ಊಟ ಹಾಕಿದ ಫಲ ಖಚಿತವಾಗಿ ಸಿಗುತ್ತೆ, ಸಂಶಯವೇ ಇಲ್ಲ. ಆದರೆ ಇನ್ನೊಬ್ಬರು ಮಾಡಿದ್ರು, ಎಲ್ಲ ಇದೇ ಕೆಲಸ ಮಾಡಿದ್ರು, ಊಟ ಹಾಕಿದ್ರು, ಕೃಷ್ಣಾರ್ಪಣ ಅಂದ್ರು, ಸ್ವಲ್ಪ ಸೇರಿಸಿದ್ರು, ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ರು, ಈ ಇದ್ದ ಇಬ್ಬರಲ್ಲಿ 72,000 ನಾಡಿಗಳು ಇದ್ದೇ ಇವೆ, ಆ 72,000 ನಾಡಿಗಳಲ್ಲಿ 72,000 ದೇವತೆಗಳು ಇದ್ದೇ ಇದ್ದಾರೆ, ಅವರಿಗೆಲ್ಲ ಇದು ಊಟ ಆಗಲಿ ಅಂತ ಚಿಂತನೆ ಮಾಡಿ ಕೃಷ್ಣಾರ್ಪಣ ಬಿಟ್ರು. ಅವರಿಗೆಷ್ಟು ಫಲ ಬರುತ್ತೆ ಅಂದರೆ, ಒಮ್ಮೆ ಇಬ್ಬರಿಗೆ ದಂಪತಿಗಳಿಗೆ ಊಟ ಹಾಕಿದ್ದರಿಂದ ಇಡೀ ಜೀವನ 100 ವರ್ಷ ಪ್ರತಿ ದಿವಸ ಇಬ್ಬರು ದಂಪತಿಗಳಿಗೆ ಅರ್ಚನೆ ಮಾಡಿ ಊಟ ಹಾಕಿದರೆ ಎಷ್ಟು ಫಲ ಬರುತ್ತೋ, 100 ವರ್ಷ ಇಬ್ಬರು ದಂಪತಿಗಳಿಗೆ ಎಡಬಿಡದೆ ಊಟ ಹಾಕಿದ ಫಲ 1 ದಿವಸ ಹಾಕಿದಾಗ ಅವರ ಕೈಗೆ ಬಂದು ಸೇರಿತು. ಮೊದಲು ಏನು ಬರೇ ಇಬ್ಬರಿಗೆ ಅಂತ ಕೃಷ್ಣಾರ್ಪಣ ಅಂದಾಗ ಇಬ್ಬರಿಗೆ ಹಾಕಿದ ಫಲ ಮಾತ್ರ ಬಂತು, ಇವರಿಗೆ 100 ವರ್ಷ ಭಗವಂತ ವಿಶೇಷವಾಗಿ ಇಬ್ಬರು ದಂಪತಿಗಳಿಗೆ ದಿನಾಗ್ಲೂ ಊಟ ಹಾಕಿದರೆ ಎಷ್ಟು ಫಲ ಬರಬೇಕು ಅಷ್ಟು ಫಲ ಬಂತು. ಮತ್ತೆ ಇವರೇನು ಹೆಚ್ಚು ಕಷ್ಟಪಟ್ರ? ಏನೂ ಇಲ್ಲ. ಮೊದಲವರು ಏನು ಅಕ್ಕಿ ಬೇಳೆ ತಂದ್ರು, ಏನು ಅಡಿಗೆ ಮಾಡಿದ್ರು, ಬಡಿಸಿದ್ರು, ಕೃಷ್ಣಾರ್ಪಣ ಅಂದ್ರು, ಎಲ್ಲ ಸೇಮ್, ಎಲ್ಲ ಒಂದೇ ಆಯಿತು. ಮನಸ್ಸಲ್ಲಿ ಚಿಂತನೆ ಮಾಡಿದ್ದೇನು, ಒಳಗೆ ಯಥಾರ್ಥವಾಗಿ ನಿಂತ ಆ ದೇವತೆಗಳ ಚಿಂತನೆ ಮಾಡಿ ಅವರಂತರ್ಗತ ಭಗವಂತನ ಚಿಂತನೆ ಮಾಡಿದ್ದಕ್ಕೆ ಈ ಜ್ಞಾನದ ಭಾಗ ಸೇರಿದ್ದಕ್ಕೆ ಫಲ ಎಷ್ಟು ವ್ಯತ್ಯಾಸ ಆಯಿತು. ಇಬ್ಬರು ದಂಪತಿಗಳಿಗಲ್ಲ, ಆ ಇಬ್ಬರು ದಂಪತಿಗಳು ದಿನಾಗ್ಲೂ 100 ವರ್ಷ ಊಟ ಹಾಕಿದರೆ ಎಷ್ಟು ಫಲ ಬರಬೇಕು ಅಷ್ಟು ಫಲ ಬಂತು ಚೂರು ಚಿಂತನೆ ಮಾಡಿದ್ದಕ್ಕೆ. ಇನ್ನಾವು ಇಬ್ಬರು ಬಂದರು, ಇಬ್ಬರನ್ನ ಕರೆದ್ರು, ಇದೇ ಅಡಿಗೆ ಊಟ ಆ ಮಾಡಿತ್ತು ಕೃಷ್ಣಾರ್ಪಣ ಅಂದ್ರು. ಆದರೆ ಅವರು ಇನ್ಸ್ವಲ್ಪ ಜಾಸ್ತಿ ಸೇರಿಸಿದ್ರು. ಏನು ಚಿಂತನೆ ಮಾಡಿದ್ದು? ಯಥಾರ್ಥವಾದ್ದೆ ಇಲ್ಲದ್ದು ಚಿಂತನೆ ಮಾಡಿದ್ದಲ್ಲ. ಇವರ ಸುತ್ತು ವಿರಾಟ್ ರೂಪಿ ಇದ್ದಾನಲ್ಲ, ಹೌದು. ಆ ವಿರಾಟ್ ರೂಪಿ ಇವರ ಸುತ್ತಿರುವಾಗ ಅವನಲ್ಲಿ 14 ಲೋಕಗಳಲ್ಲಿ ಸೂಕ್ಷ್ಮವಾಗಿ ನಿಂತಿವೆಯಲ್ಲ, ಹೌದು. ಭಾಗವತವೇ ಹೇಳುತ್ತಾ ಇದೆ. ಆ ಸೂಕ್ಷ್ಮವಾಗಿ ನಿಂತ 14 ಲೋಕಗಳಲ್ಲಿ ಸಾಂಶರಾದ ಎಲ್ಲಾ ದೇವತೆಗಳು, ಋಷಿಗಳು, ಪಿತೃಗಳು ಎಲ್ಲರೂ ನಿಂತಿದ್ದಾರಲ್ಲ. ಹೌದು, ಶಾಸ್ತ್ರವೇ ಹೇಳ್ತಾ ಇದೆ. ಮತ್ತೆ ಅವರಿಗೆಲ್ಲ ಯಾಕೆ ಊಟ ಕೊಡಬಾರದು ಅಂತ, ಈ ಇವರಿಗೆ ಏನು ಭೋಜನ ಮಾಡಿಸ್ತಾ ಇದ್ದೇನೆ, 14 ಲೋಕದಲ್ಲಿರುವ ಸಕಲ ಸಚ್ಚೇತನರ ಒಳಗಿರುವ ಭಗವದ್ ರೂಪ ಪ್ರೀತಿಯಾಗಲಿ ಅಂತ ಕೃಷ್ಣಾರ್ಪಣ ಮಾಡಿ ಮುಗಿದರು. ಇವರಿಗೆಷ್ಟು ಫಲವತ್ತು ಗೊತ್ತಾ? ಅಂದರೆ ಇಬ್ಬರಿಗೆ ಊಟ ಹಾಕಿದರೇನೆ ಅನುಸಂಧಾನ 72,000 ಅಂತ ಮಾಡಿದರೆ ಅಷ್ಟು ಫಲ ಬಂತು. ಈಗ 14 ಲೋಕದಲ್ಲಿರುವ ಸಕಲ ಸಚ್ಚೇತನರು ಪ್ರತಿಯೊಬ್ಬರಲ್ಲಿ 72,000 ನಾಡಿ, ಪ್ರತಿಯೊಬ್ಬರಲ್ಲಿ ಎಷ್ಟೆಷ್ಟು ದೇವತೆಗಳಿದ್ದಾರೆ ಎಂದು ಚಿಂತನೆ ಮಾಡಿ ಎಲ್ಲರಿಗೂ ಊಟ ಹಾಕಿದರೆ ಇನ್ನೆಷ್ಟು ಪುಣ್ಯ ಫಲ ಬರಬೇಕು? ಇಬ್ಬರಿಗೆ ಅಷ್ಟು ಪುಣ್ಯ ಬಂದರೆ 3.5 ಕೋಟಿ ದೇವತೆಗಳು, ಸಕಲ ಋಷಿಗಳು, ಪಿತೃಗಳು, ಗಂಧರ್ವರು ಎಲ್ಲರಲ್ಲೂ ಒಬ್ಬೊಬ್ಬರಲ್ಲೂ 72,000 ನಾಡಿ, ತೇಜೋಮಯ ನಾಡಿ ಇದ್ದೇ ಇವೆ. ಅಂಥದ್ದು ಎಲ್ಲರಲ್ಲೂ ಈ ಚಿಂತನೆ ಸೇರಿಸಿ, 72,000 ನಾಡಿಯ ಚಿಂತನೆ ಸೇರಿಸಿ ಎಷ್ಟು ಜನಕ್ಕೆ ಊಟ ಹಾಕಿದ್ದು ಅಂದ್ರೆ ಇಡೀ ಬ್ರಹ್ಮಾಂಡದೊಳಗಿರುವ ಸಕಲ ಸಾಂಶರಿಗೆ ಊಟ ಹಾಕಿದ್ದಾಯಿತು. ಅಲ್ಲ, ಇದು ಬರೇ ಜಿಮ್ಮಿಕ್ ಆಯಿತು, ಮೆಂಟಲ್ ಜಿಮ್ಮಿಕ್ ಅಂದ್ರೆ ಇಲ್ಲ ಅಂದ್ರು. ಇದ್ದದ್ದನ್ನು ತಿಳಿದು ಅನುಸಂಧಾನ ಮಾಡುವುದು. ಹಾಗೆ ಇಲ್ಲಿ ಹೇಳಿ ವಿಜಯದಾಸರು ಹೇಳುತ್ತಾರೆ, ಮೌನವಾಗಿ ತಾನೊಬ್ಬನೇ ಉಂಡರೂ ಆ ಉಣ್ಣುವಾಗ ನನ್ನೊಳಗೆ 14 ಲೋಕದಲ್ಲಿರುವ ಸಕಲ ಸಚ್ಚೇತನರು ನಿಂತಿದ್ದಾರೆ, ಒಬ್ಬೊಬ್ಬರಲ್ಲೂ ಭಗವಂತ 72,000 ಆಡಿಗಳಲ್ಲಿ, ಅಷ್ಟೇ ಅಲ್ಲ ಸಪ್ತ ಧಾತುಗಳಲ್ಲಿ ಸಕಲ ಕಡೆ ಅನಂತ ರೂಪಗಳಿಂದ ನಿಂತಿದ್ದಾನೆ, ಅಷ್ಟೂ ಭಗವದ್ ರೂಪಗಳಿಗೆ ನಾನು ನೈವೇದ್ಯ ಕೊಡತಾ ಇದ್ದೇನೆ ಅಂತ ಯಾರು ಊಟ ಮಾಡುತ್ತಾರೆ ಅವನು ಕೊಡುವ ಆ ಅನ್ನಕ್ಕಾಗಿ ಮುಖವೆಂಬ ಅಗ್ನಿ, ಆ ಅಗ್ನಿಯಲ್ಲಿ ಆಹುತಿ ಕೊಡುವುದಾಗುತ್ತೆ. ಆಗ ಹೇಳುತ್ತಾರೆ, ಒಳಗಿರುವ ದೇವತೆಗಳು, 14 ಲೋಕದಲ್ಲಿರುವ ಸಕಲ ಸಚ್ಚೇತನರು ತಾವಾಗಿ ಪಂಕ್ತಿ ಪಂಕ್ತಿಯಲ್ಲಿ ಸಾಲು ಸಾಲಾಗಿ ಕೂತುಕೊಂಡು ಈ ಅನ್ನವನ್ನು ಸ್ವೀಕಾರ ಮಾಡುತ್ತಾರಂತೆ. ಇದು ವಿಜಯದಾಸರು ಸುಳಾದಿಯಲ್ಲಿ ಸ್ಪಷ್ಟ ಹೇಳುತ್ತಾ, ಸಂಶಯ ಪಡಬೇಡವಯ್ಯ, ರಾಶಿ ರಾಶಿ ಪುಣ್ಯ ಬರುತ್ತೆ. ಈ ರೀತಿ ಚಿಂತನೆ ಮಾಡಿದವರೇ ಗೋಪಾಲದಾಸರು. ಅದಕ್ಕೆ ಅವರಿಗೆ ಒಂದು ತುತ್ತು ಅನ್ನಕ್ಕೆ ಸಲಕರಣೆ ಮಾಡಿ ಕೊಟ್ಟದ್ದಕ್ಕೆ ಗೌಡ 100,000 ಭೋಜನದ ಫಲ ಪಡಕೊಂಡ ರಾಯರ ಆಜ್ಞೆ ಪ್ರಕಾರ. ಶಿಷ್ಯರು ಕೇಳುತ್ತಾರೆ, ಗೋಪಾಲದಾಸರು ಒಳಗೆ ಊಟಕ್ಕೆ ಕೂತು ಓಂಕಾರದಿಂದ ಓಂ ಅಂತವರು ಸ್ವೀಕಾರ ಮಾಡಿದಾಗ ಇಲ್ಲಿ ಹೊರಗೆ ನಿಂತ ಗೌಡನಿಗೆ 100,000 ಜನ ಬ್ರಾಹ್ಮಣದ ಗಂಟ್ಲು ಕೇಳಿಸ್ತು. ಕೇಳಿದ, ಒಳಗೆ ಯಾರೂ ಇಲ್ಲ, ನೀವು ನಿಮ್ಮ ಶಿಷ್ಯರಿಬ್ಬರೇ ಇರೋದು ಅಂತಾದ್ರೆ 100,000 ಜನ ಗಂಟಲು ಕೇಳಿಸ್ತಲ್ಲ, ಒಳಗೆ ಎಷ್ಟು ಜನ ಇಲ್ಲಿದ್ದಾರೆ ಅಂದ್ರೆ ದಾಸರು ನುಡಿದದ್ದಿಷ್ಟೇ, 100,000 ಜನ ನನ್ನೊಳಗೆ ಇದ್ದಾರೆ ಅಂತ. ಆಗ ಶಿಷ್ಯರು ಕೇಳಿದರು, ನಿಮ್ಮೊಳಗೆ 14 ಲೋಕಗಳಲ್ಲಿ ಕೋಟ್ಯಂತರ ಜನಾಂಗ ಇದ್ದಾರಲ್ಲ ದೇವತೆಗಳು ಎಲ್ಲರೂ, ಅವರೆಲ್ಲೂ ತೃಪ್ತಿಪಟ್ಟಾಗ ಅವನಿಗೆ 100,000 ಮಾತ್ರ ಯಾಕೆ ಕೇಳಿಸ್ತು? ಎಲ್ಲರ ಗಂಟಲು ಕೇಳಿಸಬೇಕಾಗಿತ್ತಲ್ಲ ಅಂದ್ರೆ ದಾಸರು ಹೇಳಿದ್ದಿಷ್ಟೇ, ಅವನಿಗೆ ಬೇಕಾಗಿತ್ತು 100,000 ಮಾತ್ರ ಅಷ್ಟೇ, ಅದಕ್ಕೆ 100,000 ಕೇಳಿಸ್ತು, ಎಲ್ಲರೂ ಊಟ ಮಾಡಿದ್ರು ಆ ಫಲ ಅವನಿಗೆ ಬರಲಿಲ್ಲ ಅಂದ್ರು. ಆ ರೀತಿಯಲ್ಲಿ ದಾಸರು ಮಾಡಿದ್ರು, ಯಾದವಾರ್ಯರು ಮಾಡಿದ್ರು, ಅನೇಕ ಜನ ಜ್ಞಾನಿಗಳೆಲ್ಲರೂ ಇದೇ ಮಾಡಿದ್ರು, ಮತ್ತೆ ನಾವ್ಯಾಕೆ ಮಾಡಬಾರದು? ನಮ್ಮಲ್ಲೊಂದು ಲಕ್ಷಣ ಇರುತ್ತೆ, ಎಲ್ಲಾ ಕೇಳುತ್ತೇವೆ, ಕೇಳಿದ ಮೇಲೆ ಒಂದು ನಿಶ್ಚಯ, ಇದೆಲ್ಲ ದೇವತೆಗಳು, ದೊಡ್ಡವರು, ಸ್ವಾಮಿಗಳು ಮಾಡುವುದು, ನಾವಲ್ಲ, ಅವ್ರು ಹಾಗೆ ನಾವು ಹೀಗೆ ಅಂತ ಎದ್ದು ಹೋಗ್ತಾ ಇರ್ತೇವೆ, ಇನ್ಯಾವಾಗ ನಾವು ಉದ್ಧಾರ ಆಗಬೇಕು? ಅದಕ್ಕೆ ಹೇಳುತ್ತಾರೆ, ಸ್ಪಷ್ಟವಾಗಿ ಇದನ್ನು ಮಾಡಿ, ಮಾಡಿದರೆ ಏನಾಗುತ್ತೆ? 14 ಲೋಕದಲ್ಲಿರುವ ಸಕಲ ಸಚ್ಚೇತನರ ಒಳಗಿರುವ ಅನಂತ ಭಗವದ್ ರೂಪಗಳಿಗೆ ತುತ್ತು ತುತ್ತು ಮಾಡಿ ಊಟ ಮಾಡಿಸಿದ ಫಲ ಬರುತ್ತೆ. ನಾವೊಬ್ಬರೇ ಊಟ ಮಾಡಿದ್ರು, ಯಾರಿಗಾದ್ರೂ ಹಾಕಿದ್ರು, ಅವಾಗ ಹೇಳ್ತೀರೇನೋ, ನಮ್ಮನೆಗೆ ದಿನಾಗ ಬ್ರಾಹ್ಮಣರು ಯಾರು ಬರ್ತಾರೆ, ನಮಗೆ ಮಾಡ್ಲಿಕ್ಕೂ ಆಗಲ್ಲ, ಅವ್ರಿಗೆ ಬರ್ಲಿಕ್ಕೂ ಆಗಲ್ಲ ಅಂದ್ರೆ ಬೇಕಾಗಿಲ್ಲ. ಮನೆಯಲ್ಲಿ ಗಂಡ ಮಕ್ಕಳು ಇರ್ತಾರೆ, ಅವ್ರು ಬ್ರಾಹ್ಮಣರಲ್ಲವೇನು? ಹೆಂಡತಿ ಮಕ್ಕಳು, ಅವರಲ್ಲಿ 72,000 ನಾಡಿಗಳಿಲ್ಲವೇನು? ಅವರಲ್ಲಿ 14 ಲೋಕಗಳಿಲ್ಲವೇನು? ಎಲ್ಲಾ ದೇವತೆಗಳಿಲ್ಲವೇನು? ನಿಮ್ಮಲ್ಲೇ ಇಲ್ಲವೇನು? ಎಲ್ಲೋ ಯಾರನ್ನೋ ಹುಡುಕೊಂಡು ಹೋಗ್ಬೇಕಾಗಿಲ್ಲ. ದೇವ ಕೊಟ್ಟ ನಿತ್ಯ ಪ್ರತಿಮೆಗಳು, ಹೆಂಡತಿ ಮಕ್ಕಳು, ಗಂಡ ಮಕ್ಕಳು, ಅವರಲ್ಲೇ ನೋಡಿ. ಹೇಗೂ ತಪ್ಪಿದ್ದಲ್ಲ, ಅಡಿಗೆ ಮಾಡಬೇಕು, ಹಾಕಬೇಕು, ಅವ್ರಿಗೆ ಹಾಕ್ಲೇಬೇಕಾಗುತ್ತೆ, ನಾವು ಊಟ ಮಾಡಬೇಕಾಗುತ್ತೆ. ಅಂಥ ಕಾಲಕ್ಕೆ ಆ ಸ್ವಾಮಿ ಎಷ್ಟು ಲೋಕದಲ್ಲಿ ಆ ಲೋಕಗಳ ಸಹಿತವಾಗಿ ವಿರಾಟ್ ರೂಪಿ ನಿಂತಿದ್ದಾನೆ ಅಂತ ಚಿಂತನೆ ಮಾಡಿ ಊಟ ಹಾಕೋಣ. ಹಾಗೆ ನಾವು ಊಟ ಮಾಡಿದರೆ ನಿತ್ಯ ಎಷ್ಟು ಪುಣ್ಯ ಸಂಪಾದನೆ ಮಾಡಲಿಕ್ಕಾಗುತ್ತೆ. ಇಂಥ ಪುಣ್ಯದಿಂದಲೇನೆ ಗುರುಗಳನ್ನ ದೇವರನ್ನ ತೋರಿಸುವ ಗುರುಗಳ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲದಿದ್ರೆ ನಾವು ಮಾಡುವ ಭಕ್ತಿ ಮಾಡು, ಅದು ಮಾಡು, ಇದು ಮಾಡು ಅಂತ ಅದು ಮಾಡಿದ ಜುಜುಬಿ ಪುಣ್ಯದಿಂದ ದೇವರನ್ನ ತೋರುವ ಗುರುಗಳ ದರ್ಶನ ಆಗುತ್ತಾ? ಮುಖದರ್ಶನವೂ ಆಗೋದಿಲ್ಲ. ಆದ್ದರಿಂದ ಇಂಥ ಪುಣ್ಯ ಈ ರೀತಿ ರಾಶಿ ರಾಶಿ ಬರಬೇಕಾಗುತ್ತೆ. ಹಾಗಾದರೆ ಈಗ ನಮಗೆ ತಿಳಿದದ್ದೇನು? ನಮ್ಮೊಳಗೆ 14 ಲೋಕಗಳ ಚಿಂತನೆ, ವಿರಾಟ್ ರೂಪದ ಚಿಂತನೆ, ಸಕಲ ಸಚ್ಚೇತನರು ನಮ್ಮೊಳಗಿದ್ದಾರೆ ಅಂತ ದೃಢವಾದ ಚಿಂತನೆ. ಈ ಚಿಂತನೆಯಿಂದ ನಾವೊಂದು ತೊಟ್ಟು ನೀರು ಕುಡಿದರು, ಊಟ ಮಾಡಿದರು, ಹಾಲು ಕುಡಿದರು, ಅವರಿಗೆ ಅರ್ಪಣ ಅಂತ ತಗೊಂಡರೆ ಎಲ್ಲಾ 14 ಲೋಕದಲ್ಲಿರುವ ಎಲ್ಲಾ ಸಚ್ಚೇತನರಿಗೂ ಕೊಟ್ಟಂತಾಗುತ್ತೆ. ಹಾಗೆ ಇನ್ನೊಬ್ಬರಿಗೆ ಕೊಟ್ಟರೂ ಹಾಗೆ ಆಗುತ್ತೆ. ಇಲ್ಲಿ ಒಂದು ಮೆಕ್ಯಾನಿಸಂ ಕೂತಿದೆ, ಅದು ಅರ್ಥ ಆಗದಿದ್ರೆ ಇದು ಅರ್ಥವೇ ಆಗಲ್ಲ. ಏನೋ ನಮ್ಮಲ್ಲಿ 14 ಲೋಕಗಳು, ಎಲ್ಲಾ ದೇವರ ರೂಪಗಳಿವೆ, ಕೃಷ್ಣಾರ್ಪಣ ಅಂತ ತಗೊಂಡ್ಬಿಡ್ತಾರೆ ಅಂದ್ರೆ ಅದು ಹೇಗ್ ತಗೊಳ್ತಾನೆ ಅಂತ ನಮಗೆ ತಲೆಗೆ ಸಂಶಯ ಬರ್ತಾ ಇರುತ್ತೆ. ಈ ನಾನಾ ದೊಡ್ಡ ದೊಡ್ಡ ಕಂಪನಿಗಳಿರುತ್ತೆ, ಆ ಕಂಪನಿಗಳಲ್ಲಿ ಅವರಿಗೆಲ್ಲ ಟಾಟಾ ಬಿರ್ಲಾ ಅಂತ ಕಂಪನಿಗಳಲ್ಲಿ ಅವರಿಗೆ ಲಕ್ಷಾಂತರ ಕಸ್ಟಮರ್ಸ್ ಇರ್ತಾರೆ. ನೀವೆಲ್ಲ ಕೆಲಸ ಮಾಡುವರೇ, ನಿಮ್ಗೆ ಚೆನ್ನಾಗಿ ಗೊತ್ತು. ಆ ಲಕ್ಷಾಂತರ ಕಸ್ಟಮರ್ಸ್ಗೆ ಯಾವುದಾದ್ರೊಂದು ಮೀಟಿಂಗ್ ಇದ್ರೆ ಮೇಲ್ಸ್ ಕಳಿಸ್ತಾರೆ, ಅಥವಾ ಪೋಸ್ಟ್ಪೋನ್ ಆದ್ರೂ ಮೇಲ್ಸ್ ಕಳಿಸ್ತಾರೆ, ಮೆಸೇಜಸ್ ಕಳಿಸ್ತಾರೆ. ಏನು ಲಕ್ಷಾಂತರ, ಒಂದು 20 ಲಕ್ಷ ಕಸ್ಟಮರ್ಸ್ ಇದ್ರೆ 20 ಲಕ್ಷ ಮೆಸೇಜ್ ಹೊಡಿತಿ ಟೈಪ್ ಮಾಡ್ತಾರ? ಯಾರು ಮಾಡಲ್ಲ. ಒಂದು ಪ್ಯಾಕೇಜ್ ಇರುತ್ತೆ ಕಂಪ್ಯೂಟರಲ್ಲಿ, ಆ ಕಂಪ್ಯೂಟರಲ್ಲಿ 20 ಲಕ್ಷ ಜನದ ಅಡ್ರೆಸ್ಗಳು ಆ ಪ್ಯಾಕೇಜ್ ಅಲ್ಲಿ ಟೈಪ್ ಮಾಡಿರ್ತಾರೆ, ಮೊದಲೇ ಸೆಟ್ ಆಗಿರುತ್ತೆ. ಒಂದು ಮೆಸೇಜ್ ಟೈಪ್ ಮಾಡುತ್ತಾರೆ, ಅದನ್ನ ಸೆಂಡ್ ಅಂತ ಹೊಡೆದ ಕೂಡಲೇ 20 ಲಕ್ಷ ಜನಕ್ಕೂ ಹೋಗಿಬಿಡುತ್ತೆ ಮೆಸೇಜ್. ಈ ಕಂಪ್ಯೂಟರೇ ಹೀಗಿದ್ರೆ ನಮ್ಮೊಳಗಿರುವ ಸ್ವಾಮಿ ದೊಡ್ಡ ಕಂಪ್ಯೂಟರ್ ಆತ. ಅದನ್ನೇ ಹೇಳ್ತಾ ಇದ್ದಾರೆ, ದೇವರಲ್ಲಿ ಒಂದು ಲಕ್ಷಣವಿದೆ. ಏನದು ಅಂದ್ರೆ 10 ರೂಪಗಳು ತಗೊಳ್ಳೋಣ, ಮತ್ಸ್ಯ, ಕುರ್ಮ, ವರಾಹ ಮೊದಲಾದ 10 ಅವತಾರ ರೂಪಗಳು. ಅದರಲ್ಲಿ ಮತ್ಸ್ಯ ಮೊದಲನೇ ರೂಪ ಆದರೆ ಅವನ ಲಕ್ಷಣ ಏನು ಅಂದ್ರೆ ಅವನಲ್ಲೇ ಮಿಕ್ಕ 10 ಅವತಾರ ರೂಪಗಳು ನಿಂತಿರುತ್ತೆ. ಮತ್ಸ್ಯನೊಳಗೆ ಕೂರ್ಮ ರೂಪಗಳು ಇವೆ, ಆ ಮತ್ಸ್ಯನೊಳಗೆ ವರಾಹ ರೂಪಗಳು ಇವೆ, ಆ ಮತ್ಸ್ಯನೊಳಗೆ ನರಸಿಂಹ ರೂಪಗಳು ಇವೆ. ಹಾಗೆ 10 ರೂಪಗಳು ದೇವರದ್ದಿದ್ದರೆ ಆ 10 ರೂಪಗಳಲ್ಲೂ ಪ್ರತಿಯೊಂದು ರೂಪದಲ್ಲೂ 10 ರೂಪ ಇರುತ್ತೆ. ಇದೇ ರೀತಿಯಲ್ಲಿ ಇನ್ನೊಂದು ರೀತಿ ಚಿಂತನೆ ಏನದು? ಇಡೀ ಬ್ರಹ್ಮಾಂಡದಲ್ಲಿ 14 ಲೋಕದಲ್ಲಿ ಪ್ರತಿಯೊಬ್ಬೊಬ್ಬ ಚೇತನ ರಾಶಿ ಒಬ್ಬರನ್ನ ತಗೊಳ್ಳೋಣ. ಆ ತಗೊಂಡರೆ ಒಬ್ಬನಲ್ಲಿ ಆತನ ಬಿಂಬಮೂರ್ತಿ ಅಲ್ಲದೆ ಆತನ 11 ಇಂದ್ರಿಯಗಳಲ್ಲಿ ದೇವರ ಅನಂತ ರೂಪಗಳು, ಆತನ 7 ಧಾತುಗಳಲ್ಲಿ ಶರೀರದ ಕಣಕಣದಲ್ಲಿ ಅನಂತ ರೂಪಗಳು, ಹೀಗೆ ಒಬ್ಬೊಬ್ಬರ ಶರೀರದಲ್ಲಿ ಹಿಡಿಕೊಂಡು 14 ಲೋಕದಲ್ಲಿ ಕಣಕಣದಲ್ಲಿ ವ್ಯಾಪಿಸಿದ ಅನಂತ ರೂಪಗಳು ಭಗವಂತನದ್ದು. ಒಮ್ಮೆ ನೆನೆಯೋಣ, ಎಷ್ಟು ರೂಪಗಳು? ಅನಂತ ರೂಪಗಳಾಯಿತು. ಈ ಅನಂತ ರೂಪಗಳಲ್ಲಿ ದೇವರ ಲಕ್ಷಣ ಏನು ಅಂದರೆ ಒಂದು ರೂಪ ತಗೊಂಡರೆ, ಅನಂತ ರೂಪಗಳಲ್ಲಿ ಒಂದು ರೂಪ ತಗೊಂಡರೆ ಆ ಒಂದು ರೂಪದಲ್ಲಿ ಮಿಕ್ಕ ಅನಂತ ರೂಪಗಳು ಇರುತ್ತೆ. ಅದು ಯಾವ ರೂಪ ತಗೊಂಡ್ರೂ ಸರಿ, ದೇವರ ಯಾವ ರೂಪ ತಗೊಂಡ್ರೂ ಮಿಕ್ಕ ಎಲ್ಲಾ ರೂಪಗಳು ಅದರಲ್ಲಿ ಇದ್ದೇ ಇರಬೇಕು. ಇದು ಮಧ್ವಾಚಾರ್ಯರ ವಾಕ್ಯ, ದೇವರು ಹಾಗೇ ಇದ್ದಾನೆ, ಸತ್ಯವಾದ ವಿಚಾರ. ಸರಿ, ಈಗ ಇನ್ನೊಂದು ನೋಡಿ, ಜಗತ್ತಿನಲ್ಲಿ ಇಡೀ 14 ಲೋಕಗಳಲ್ಲಿರುವ ಅನಂತ ರೂಪಗಳಲ್ಲಿ ನಮ್ಮ ಹೃದಯದೊಳಗಿರುವ ಬಿಂಬಮೂರ್ತಿಯು ಒಂದು ಹೌದೋ ಅಲ್ಲವೋ? ಹೌದು ಅಂತಲೇ ಹೇಳಬೇಕು, ಯಾಕಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ ನಾವು ಸೇರಿದ್ದೀವಿ, ನಮ್ಮೊಳಗಿರುವ ಬಿಂಬರೂಪವು ಅನಂತ ರೂಪಗಳಲ್ಲಿ ಒಂದು ರೂಪ ಆಗಿದೆ. ಹಾಗಾದರೆ ದೇವರ ಧರ್ಮ ಪ್ರಕಾರ, ಲಕ್ಷಣ ಪ್ರಕಾರ ಅನಂತ ರೂಪಗಳಿದ್ದರೆ ಒಂದು ರೂಪ ತಗೊಂಡರೂ ಅದರಲ್ಲಿ ಮಿಕ್ಕ ಎಲ್ಲಾ ರೂಪಗಳು ಇದ್ದೇ ಇರಬೇಕು, ಸೂಕ್ಷ್ಮ ರೂಪದಿಂದ ಅಂತ ಇದು. ಹಾಗಾದರೆ ಆ ಅನಂತ ರೂಪಗಳಲ್ಲಿ, ಬ್ರಹ್ಮಾಂಡದೊಳಗಿರುವ ಸಮಸ್ತ ರೂಪಗಳಲ್ಲಿ ನಮ್ಮ ಬಿಂಬರೂಪವು ಒಂದು. ಹಾಗಾದರೆ ಹಿಂದೆ ಹೇಳಿದ ಲಕ್ಷಣ ಪ್ರಕಾರ ನಮ್ಮ ಹೃದಯದಲ್ಲಿರುವ ಬಿಂಬಮೂರ್ತಿಯಲ್ಲೂ ಕೂಡ ಬ್ರಹ್ಮಾಂಡದೊಳಗಿರುವ ಅನಂತ ಭಗವದ್ ರೂಪಗಳು ತುಂಬೇ ಇರಬೇಕು. ಯಾವ ಯಾವ ರೂಪಗಳು? ಬ್ರಹ್ಮಾಂಡದೊಳಗಿರುವ ಸಕಲ ಸಚ್ಚೇತನರ ಒಳಗಿರುವ ಅನಂತ ರೂಪಗಳು ಸೂಕ್ಷ್ಮ ರೂಪದಿಂದ ನಮ್ಮ ಬಿಂಬ ಮೂರ್ತಿಯಲ್ಲಿ ಇದ್ದೇ ಇರಬೇಕು. ಇದು ಮಧ್ವಾಚಾರ್ಯರ ಶಾಸ್ತ್ರದ ನಿರ್ಣಯ ಮಾಡಿದ ವಾಕ್ಯ. ಈಗ ಅರ್ಥ ಆಯಿತು. ನಮ್ಮ ಶರೀರದೊಳಗಿರುವ ಬಿಂಬಮೂರ್ತಿಯಲ್ಲಿ ಈ ಜಗತ್ತಿನಲ್ಲಿರುವ ಸಕಲ ಭಗವತ್ ರೂಪಗಳು ನಿಂತಿವೆ. ಈಗ ನಾವು ನಮ್ಮ ಬಿಂಬಮೂರ್ತಿಗೆ ಒಂದು ನಮಸ್ಕಾರ ಮಾಡಿದರೆ, ಆದರೆ ನಮ್ಮ ಬಿಂಬಮೂರ್ತಿಯಲ್ಲೇ ಜಗತ್ತಿನಲ್ಲಿರುವ ಅನಂತ ಭಗವದ್ ರೂಪಗಳಿವೆ ಅಂತ ಗೊತ್ತಿಲ್ಲದೆ ಮಾಡಿದ ನಮಸ್ಕಾರ, ಒಂದೇ ನಮಸ್ಕಾರ, ಒಂದೇ ಫಲ. ಆದರೆ ಇವನೊಳಗೆ ಅನಂತ ಭಗವದ್ ರೂಪಗಳು ತುಂಬಿವೆ, ಇವನಿಗೆ ಒಂದು ನಮಸ್ಕಾರ ಮಾಡಿದರೆ ಸಾಕು, ಈ ಇಡೀ ಬ್ರಹ್ಮಾಂಡದಲ್ಲಿ ಸಕಲ ಸಚ್ಚೇತನರಲ್ಲಿ ನಿಂತ ಕಣ ಕಣದಲ್ಲಿ ನಿಂತ ಭಗವತ್ ರೂಪಗಳಿಗೆಲ್ಲ ಒಂದೊಂದು ರೂಪಕ್ಕೆ ಒಂದೊಂದು ನಮಸ್ಕಾರ ಮಾಡಿದ ಪುಣ್ಯ ನನಗೆ ನನ್ನ ಬಿಂಬನಿಗೆ ಒಂದು ನಮಸ್ಕಾರ ಮಾಡಿದರೇನೆ ಬಂದೇ ಬರುತ್ತೆ ಅಂತ ನಿಶ್ಚಯದಿಂದ ನಾವು ಒಂದು ನಮಸ್ಕಾರ ಮಾಡಿದರೆ, ನಮ್ಮೊಳಗಿರುವ ಸ್ವಾಮಿಗೆ ನಮಸ್ಕಾರ ಮಾಡಿದರೆ, ಎದುರಿಗೆ ಬಂದ ಬ್ರಾಹ್ಮಣರಲ್ಲಿ ನಮಗಿಂತ ದೊಡ್ಡವರಲ್ಲಿ ಇರುವ ಭಗವಂತನಿಗೆ ಹೌದು ಹೌದು ಇವನೇ ಬಿಂಬ, ಇಲ್ಲಲ್ಲಿ ನಿಂತಿದ್ದಾನೆ, ಮಧ್ವಾಚಾರ್ಯ ಹೇಳಿಯೇ ಹೇಳಿದ್ದಾರೆ ಜಗತ್ತಿನಲ್ಲಿರುವ ಅನಂತ ರೂಪಗಳಲ್ಲಿ ಇವರ ರೂಪವೂ ಒಂದೇ, ಆ ಬಿಂಬರೂಪ, ಆ ಬಿಂಬರೂಪದಲ್ಲಿ ಅನಂತ ರೂಪಗಳು ಸೇರಿಯೇ ಸೇರಿವೆ ಖಚಿತ. ನಾನು ಒಂದು ನಮಸ್ಕಾರ ಈ ತರ ಜ್ಞಾನದಿಂದ ಮಾಡಿದರೆ ಸಾಕು, ಇಡೀ ಜಗತ್ತಿನಲ್ಲಿರುವ ಸಕಲ ಭಗವದ್ ರೂಪಗಳಿಗೆ ಒಂದೊಂದು ನಮಸ್ಕಾರ ಮಾಡಿದ್ದು ಆಗಿಯೇ ಆಗುತ್ತೆ ಅಂತ ನಿಶ್ಚಯದಿಂದ ಮಾಡಿದರೆ ಎಷ್ಟು ಫಲ, ಎಷ್ಟು ಫಲ. ಯಾರಾದರೂ ನಮಗೆ ಇಡೀ ಬೆಂಗಳೂರಲ್ಲಿರುವ ಎಲ್ಲಾ ದೇವಸ್ಥಾನಗಳಿಗೂ ಹೋಗಿ ಒಂದೊಂದು ನಮಸ್ಕಾರ ಮಾಡಿ ಬನ್ನಿ ಅಂದ್ರೆ ಬೆನ್ನು ಸೊಂಟ ಎಲ್ಲ ಬಿದ್ದು ಹೋಗುತ್ತೆ. ಹೌದೋ, ಒಂದೊಂದು ನಮಸ್ಕಾರವೇ ಮಾಡಿದ್ದು, ಎಲ್ಲಾ ಬೆಂಗಳೂರಲ್ಲಿ ಸುತ್ತಾಡಿದ್ದು, ಆದರೆ ಮಾಡಿದ್ದೆಷ್ಟು? ಕೆಲವೇ ರೂಪಗಳಿಗೆ ನಮಸ್ಕಾರ. ಆದರೆ ಇದು ಏನಾಯಿತು, ಲಕ್ಷ ಮೇಲ್ ಟೈಪ್ ಮಾಡಬೇಕಾದ್ರೆ ಟೈಪ್ ಮಾಡಿದವರ ಕೈ ಬಿದ್ದು ಹೋಗುತ್ತೆ. ಆದರೆ ಈ ಪ್ಯಾಕೇಜ್ ಅಲ್ಲಿ ಇಟ್ಟುಕೊಂಡು ಒಂದು ಮೇಲ್ ಟೈಪ್ ಮಾಡಿ ಸೆಂಡ್ ಅಂತ ಹೊಡೆದರೆ 20 ಲಕ್ಷ ಮೇಲ್ ಹೋದಂತೆ. ನಮ್ಮ ಬಿಂಬಮೂರ್ತಿಯಲ್ಲೇ ಅನಂತ ಭಗವದ್ ರೂಪಗಳು ತುಂಬಿರುವಾಗ ಆತನಿಗೆ ಒಂದು ನಮಸ್ಕಾರ ಮಾಡಿ ಕೃಷ್ಣಾರ್ಪಣ ಅಂತ ಸೆಂಡ್ ಅಂತ ಹೊಡೆದು ಬಿಟ್ರೆ ಅವನೇ ತನ್ನ ಅನಂತ ರೂಪಗಳಿಗೆ ಒಂದೊಂದು ಒಂದೊಂದು ನಮಸ್ಕಾರಗಳನ್ನು ಕಳಿಸಿಬಿಡುತ್ತಾನೆ. ಇದೇ ರೀತಿಯಲ್ಲಿ ಎದುರಿಗೆ ಕಾಣಿದ ಅಂದ್ರೆ ಕಾಣಿಸಿದ ಏನು ಗಂಡ ಮಕ್ಕಳೇ ಆಗಲಿ, ತಾನೇ ಆಗಲಿ, ತನ್ನವರೇ ಆಗಲಿ, ಬ್ರಾಹ್ಮಣರೇ ಆಗಲಿ, ಅವರಿಗೆ ಒಂದು ಲೋಟ ನೀರು ಕೊಟ್ಟುವಪ್ಪ. ಆ ಕೊಡುವ ಕಾಲಕ್ಕೆ ವಿರಾಟ್ ರೂಪಿಯನ್ನು ಸ್ಮರಣೆ ಮಾಡಿದವು, ಎಲ್ಲಾ ಅನಂತ ಭಗವತ್ ರೂಪಗಳನ್ನು ಸ್ಮರಣೆ ಮಾಡಿದವು. ಇವೆಲ್ಲವೂ ಕೂಡ ಈ ಜೀವಿಯಲ್ಲಿ ಎದುರಿಗೆ ಕಾಣುವ ವ್ಯಕ್ತಿಯಲ್ಲಿರುವ ಬಿಂಬನಲ್ಲೇ ಅಡಗಿ ಹೋಗಿದೆ. ಅವನಲ್ಲೇ ಎಲ್ಲಾ ರೂಪಗಳು ಇವೆ. ಇದು ದೊಡ್ಡ ಪ್ಯಾಕೇಜ್, ಇವನೇ ದೊಡ್ಡ ಕಂಪ್ಯೂಟರ್. ಇವನಿಗೆ ನಾನು ಒಂದು ಲೋಟ ನೀರು ಕೊಡ್ತಾ ಇದ್ದೇನೆ, ಸ್ವಲ್ಪ ಎಚ್ಚರವಿರಲಿ. ಲೋಟ ನೀರು ಕೊಡುವಾಗ ನೀರೇ ಕೃಷ್ಣಾರ್ಪಣ ಅನ್ನಬೇಡಿ. ನೀರಿನೊಳಗೆ ಎಷ್ಟು ರೂಪಗಳು ಹರಿಕಥಾಮೃತ ಸಾರ ತೆಗೀರಿ ಪಟ್ಟಿ ಕೊಟ್ಟಿರುತ್ತಾರೆ, ನಮಗಾಗೆ ಕೊಟ್ಟಿದ್ದಾರೆ. ಎಲ್ಲೋ ಶಾಸ್ತ್ರದಲ್ಲಿ ಹುಡುಕಲಿಕ್ಕೆ ನಮಗಾಗಲ್ಲ. ನೀರಿನೊಳಗೆ 24 ರೂಪಗಳು ಭಗವಂತನದ್ದಿವೆ. ಅದು ಯಾವ ರೂಪ, ಹೇಗಿದೆ, ಯಾವ ರೀತಿಯಾಗಿದೆ ಕೇಳಬೇಡಿ. ಇವೆ ಅಂತ ಹೇಳಿದ್ದಾರಷ್ಟೇ, ನಮಗಷ್ಟೇ ಯೋಗ್ಯತೆ ಇದೆ ಅಂತ ಹೇಳಿ ಚಿಂತನೆ ಮಾಡಿದ್ರೆ ಸಾಕು, ನಮ್ಗೆ ಬೇಕಾದ ಫಲ ಬರುತ್ತೆ. ಒಟ್ಟಾರೆ ಆ ನೀರು, ಒಂದು ಲೋಟ ನೀರು ಎದುರಿಗೆ ಇರುವ ವ್ಯಕ್ತಿಗೆ ಅಲ್ಪ ಜಲ ಕೊಟ್ಟವು, ಅದರೊಳಗಿರುವ 24 ರೂಪಗಳನ್ನ ಆ ಎದುರಿಗಿರುವ ವ್ಯಕ್ತಿ ಒಳಗಿರುವ ಬಿಂಬಮೂರ್ತಿಗೆ ಐಕ್ಯ ಚಿಂತನೆ ಮಾಡಿದವು. ಆ ಮಾಡುವ ಕಾಲಕ್ಕೆ ಆ ಬಿಂಬಮೂರ್ತಿಯಲ್ಲೇ ಅನಂತ ಭಗವದ್ ರೂಪಗಳು ನಿಂತೇ ಇವೆ ಅಂತ ಕನ್ಫರ್ಮೇಶನ್ ಕೊಟ್ಟೆ ಕೊಟ್ಟು. ಅವಾಗ ಏನಾಗುತ್ತೆ ಹೇಳಿ, ಇಡೀ 14 ಲೋಕದಲ್ಲಿರುವ ಸಕಲ ಸಚ್ಚೇತನರ ಒಳಗಿರುವ ಅನಂತ ಭಗವತ್ ರೂಪಗಳ ಕೈಲಿ ಒಂದೊಂದು ಥಾಲಿ ನೀರು ಕೊಟ್ಟಂತಾಯಿತು. ಎಷ್ಟು ಫಲ ಬರಬೇಕು. ಹಾಗೆ ಎದುರಿಗಿರುವ ಏನು ಮನೆಯಲ್ಲಿ ಬರ್ತಾರೆ, ಮನೆಯಲ್ಲಿದ್ದವರಿಗಾಗಲಿ ನಾವು ಕುಡಿಯೋವಾಗಲಿ ಒಂದು ಥಾಲಿ ಹಾಲು ಹಿಡ್ಕೊಂಡು ಕೃತಾರ್ಪಣ ಅಂತ ಈ ಚಿಂತನೆಯಿಂದ ಏನು, ನಮ್ಮಲ್ಲಿ 14 ಲೋಕಗಳಿವೆ, ಸಕಲ ಸಚ್ಚೇತನರಿದ್ದಾರೆ, ಅವರಲ್ಲಿರುವ ಕಣಕಣದಲ್ಲಿರುವ ಭಗವದ್ ಮೂರ್ತಿಗಳು ನಮ್ಮ ಬಿಂಬನಲ್ಲೇ ನಿಂತಿವೆ ಅಂತ ತಿಳಿದು ಒಂದು ಲೋಟ ಹಾಲು ಕುಡಿದರೆ ಸಾಕು, ಕುಡದದ್ದು ನಾವೇ, ಸಂತೋಷ ಪಟ್ಟು ಪಟ್ಟದ ಜೊತೆಗೆ ಎಷ್ಟು ಪುಣ್ಯ ಬಂತು ಅಲ್ವಾ. ಹಾಗಾದರೆ ಇಷ್ಟು ವರ್ಷಗಳು 60, 70, 80, 20, 30 ಇಷ್ಟು ವರ್ಷ ಹಾಲು ಕುಡಿತಾನೆ ಇದ್ದೀವಲ್ಲ, ಈ ಚಿಂತನೆ ಬರಲಿಲ್ಲಲ್ಲ, ಬಂದಿದ್ರೆ ದಿನಾಗೂ ಹಾಲು ಕುಡದದ್ದಲ್ಲ, ಕುಡದ ಸುಖವೂ ಬಂತು, ಹಾಲು ಬಂತು, ಒಳ್ಳೆ ದೇಹಕ್ಕೂ ಪುಷ್ಟಿ ಬಂತು, ಎಷ್ಟೆಷ್ಟು ಪುಣ್ಯ ಬಂತಯ್ಯ, ಹೊತ್ತು ಹೊತ್ತಿಗೆ ಹಾಲು ಕುಡಿದಾಗ ಎಂಥ ಪುಣ್ಯ ಬರ್ತಿತ್ತು, ಇದು ಗೊತ್ತಾಗ್ಲಿಲ್ಲಲ್ಲ ಅಂತ ದುಃಖ ಆಗುತ್ತಾ? ಅದಕ್ಕೂ ರಹಸ್ಯ ಮುಂದೆ ಹೇಳಲಿಕ್ಕಿದ್ದಾರೆ. ಸರಿ, ಭಗವಂತ ಬಹಳ ಕರುಣಾಮೂರ್ತಿ, ಅದಕ್ಕೆ ಈಗಾದರೂ ಶುರು ಮಾಡಿದ್ರೆ ಒಳ್ಳೇದಾಗುತ್ತಲ್ವಾ? ಆದ್ದರಿಂದ ಇನ್ನೇನು ರಾತ್ರಿ ಮುಗಿಯಿತು, ಇನ್ನೇನು ಕುಡಿಲಿಕ್ಕಿಲ್ಲ, ಕುಡಿಯೋರಿದ್ದರೆ ಹಾಲು ಕುಡಿದುಬಿಡಿ, ಕುಡಿಯೋ ಕಾಲಕ್ಕೆ ಈಗಲೇ ಚಿಂತನೆ ಮಾಡಿ. ಯಾಕೆ ಅಂದ್ರೆ ಇದು ಕೇಳಿ ಬಿಡುವ ಸಬ್ಜೆಕ್ಟ್ ಅಲ್ಲ, ಇದು ಕೇಳಿ ಬಿಡಬೇಕು ಅಂದುಕೊಂಡವರು ಕೇಳಬೇಕಾಗಿಲ್ಲ, ಅಂಥವರು ಈ ಪ್ರವಚನಕ್ಕೆ ಬರಬೇಕಾಗಿಲ್ಲ, ಕೇಳಿ ಅನುಷ್ಠಾನ ಮಾಡಬೇಕು. ಇಷ್ಟು ವರ್ಷ ಜೀವನ ವ್ಯರ್ಥ ಆಯಿತು, ಅನುಸಂಧಾನಗಳೇ ಇಲ್ಲದೆ ದಾಸರಾಯರು ಕೊಡ್ತಾ ಇದ್ದಾರೆ, ಇದನ್ನು ಅನುಸಂಧಾನ ಮಾಡೋಣ, ಮಾಡಿ ಇನ್ನ ಮುಂದೆ ಜೀವನ ಅದ್ಭುತವಾಗಿ ಸಾಧನೆ ಮಾಡೋಣ, ಇನ್ನಾದರೂ ಸಾಯುವ ಮುಂದೆ ನಾನೂ ಚೂರು ಸಾಧನೆ ಮಾಡಿದೆ ಅಂತ ಸಂತೋಷದಿಂದ ಸತ್ತು ಹೋಗೋಣ ಅಂತ ಯಾರಿಗೆ ಹಂಬಲ ಇರುತ್ತೆ ಅವರು ಚೆನ್ನಾಗಿ ಕೇಳಿ ಇವತ್ತೇ ಅನುಷ್ಠಾನ ಮಾಡಿ. ಇವತ್ತೇ ಒಂದು ಲೋಟ ತೆಗೀರಿ ಹಾಲು, ಇನ್ನ 12 ಆಗ್ಲಿಲ್ಲ, ಕುಡೀರಿ. ಆ ಹಾಲಿನಲ್ಲಿ ಎಷ್ಟು ರೂಪಗಳಿವೆ ಪಟ್ಟಿ ನೋಡಿ, ಗೊತ್ತಿಲ್ವಾ? ಈಗ ಹೇಳ್ತೇನೆ, ನಾಳಿನ ಚಿಂತನೆ ಮಾಡಿ. ಎಷ್ಟು ಕ್ಷೀರಗತ ರಸರೂಪಗಳು? 300 × 54. ಏನಿನ್ನ ಕ್ಷೀರವ್ರತ ಬರಲಿಲ್ಲ, ಆದ್ರಿಂದ ಹಾಲು ಕುಡಿಯಬಹುದು, ಹೆದರಬೇಡಿ, ಚಾತುರ್ಮಾಸ್ಯ ಅಡ್ಡಿ ಇಲ್ಲ. ಆದರೆ ಹಾಲು ತೆಗೀರಿ, ಹಾಲು ಕುಡಿಯಿರಿ, ಕುಡಿಯೋ ಕಾಲಕ್ಕೆ ಇಷ್ಟು ಚಿಂತನೆ ಮಾಡಿ. ನನ್ನೊಳಗೆ ಸ್ವಾಮಿ 14 ಲೋಕಗಳನ್ನು ಧಾರಣೆ ಮಾಡಿದ ವಿರಾಟ್ ರೂಪಿ ನನ್ನ ಸುತ್ತೆ ನಿಂತಿದ್ದಾನೆ, ಎಲ್ಲಾ ಸಚ್ಚೇತನ ನನ್ನ ಒಳಗೆ ಇದ್ದಾರೆ, ಅಲ್ಲಿರುವ ಭಗವದ್ ರೂಪಗಳೆಲ್ಲ ಇಲ್ಲಿ ನನ್ನ ಶರೀರ ತುಂಬ ನಿಂತಿವೆ, ಆ ಎಲ್ಲ ರೂಪಗಳು ನನ್ನ ಬಿಂಬನಲ್ಲೇ ನಿಂತಿವೆ. ಈ ಕ್ಷೀರದಲ್ಲಿರುವ 300 × 54 ರೂಪಗಳು ಬಿಂಬಮೂರ್ತೆ, ಭಾರತೀ ರವಣ ಮುಖ್ಯ ಪ್ರಾಣಾಂತರ್ಗತ ಬಿಂಬಮೂರ್ತೆ ನಿನಗರ್ಪಿತ, ನಿನಗೆ ಅಂದ್ರೆ ಇಷ್ಟು ರೂಪಗಳಿಗೆ ಅರ್ಪಿತ ಅಂತ ಇವತ್ತು ಕುಡಿದು ಬಿಡಿ, ನಿಮಗೆ ಚೆಕ್ ಬಂದಿರುತ್ತೆ. ನಾಳೆಯಿಂದ ಹಾಗೇ ಹಾಲು ಕುಡಿಯಿರಿ, ಹಾಗೇ ನೀರು ಕುಡಿಯಿರಿ, ಹಾಗೇ ಊಟ ಮಾಡಿ, ಏನೇನು ತಿಂತೀರೋ ಇದೇ ರೀತಿಯಲ್ಲಿ ತಿಂದು ಬಿಡಿ, ಭಗವಂತನಿಗೆ ಅರ್ಪಣೆ ಮಾಡಿ. ಚೂರು ಎಚ್ಚರ, ತಿನ್ನಬಾರದು ತಿಂದು ಈ ರೀತಿ ಅರ್ಪಣೆ ಮಾಡಬೇಡಿ, ತಿನ್ನಬೇಕಾದ್ದನ್ನೇ ತಿಂದು ಮಾಡಿ. ಯಾಕೆ ಅಂದ್ರೆ ಚಾತುರ್ಮಾಸ ಕಾಲ, ನಾನಾ ರೀತಿ ಮೆಣಸಿನಕಾಯಿ ಬಜ್ಜಿ ಇವರ ತಿಂದು ಬಿಟ್ಟು ಕೃಷ್ಣಾರ್ಪಣ ಅನ್ನಬೇಡಿ. ಯಾವುದು ತಿನ್ನಬೇಕೋ, ಯಾವುದು ಕುಡಿಯಬೇಕೋ, ಹೇಗೆ ಕುಡಿಯಬೇಕೋ, ಹೇಗೆ ತಿನ್ನಬೇಕೋ, ಹಾಗೇ ತಿಂದು ಕೃಷ್ಣಾರ್ಪಣ ಬಿಡಿ. ನಿಂತು ತಿಂದರೂ, ನಿಂತು ಕುಡಿದರೂ ಕೂಡ ನೀವೆಲ್ಲಿ ಮಾಂಸದ ಅಂಗಡಿಗೆ ಹೋಗಿ ಮಾಂಸ ತರಬೇಕಾಗಿಲ್ಲ, ಹೆಂಡದ ಅಂಗಡಿಗೆ ಹೋಗಿ ಹೆಂಡ ತರಬೇಕಾಗಿಲ್ಲ. ನಿಂತು ಹಾಲು ಕುಡಿದರು, ನಿಂತು ನೀರು ಕುಡಿದರು, ಏನು ಕುಡಿದರೂ ಹೆಂಡ ಕುಡಿದ ಸಮಾನ, ಅಷ್ಟೇ ಈಕ್ವಲ್ ಫಲ ಬರುತ್ತೆ. ಕಷ್ಟಪಡದೇನೆ ಆ ಅಂಗಡಿಗೆ ಹೋಗದೇನೆ ಮನೆಯಲ್ಲೇ ಹೆಂಡ ಕೂತ ಫಲ ಫ್ರೆಶ್ ಆಗಿ ಸಂಪಾದನೆ ಮಾಡಬಹುದು. ಹಾಗೆ ನಾನಾ ಕಂಡ ಮಾಂಸದ ಅಂಗಡಿಗೆ ಹೋಗಿ ನಿಮ್ಮ ಕೀರ್ತಿ ಹಾಳು ಮಾಡ್ಕೋಬೇಕಾಗಿಲ್ಲ, ಮನೆಯಲ್ಲೇ ಅದು ಯಾವುದೋ ಸಿಸ್ಟಮ್ ಇದೆಯಲ್ಲ, ಬಫೆ ಸಿಸ್ಟಮ್, ಅದಕ್ಕೆ ಎಲ್ಲೆಲ್ಲೋ ಸೇರಿಸಿಕೊಳ್ಳಿ ಬಫೆ ಎಲ್ಲೋ ಸಿಸ್ಟಮ್, ಅದು ಹಾಗೆ ತಿನ್ನುತ್ತೆ, ನಾವು ಹಾಗೆ ತಿನ್ನೋಣ. ಅಂದರೆ ನಿಂತೆ ತಿಂದರೆ ತಿಂದ ಅನ್ನ ಮಾಂಸಕ್ಕೆ ಸಮಾನ ಆಗುತ್ತೆ. ನೋಡಿ ಎಷ್ಟು ಸುಲಭವಾಗಿ, ಮಾಂಸದ ಅಂಗಡಿಗೆ ಹೋಗಬೇಕಾಗಿಲ್ಲ, ಅದು ಎಷ್ಟು ಕಾಸ್ಟ್ಲಿ ಇರುತ್ತೋ ಅದು ತರಬೇಕಾಗಿಲ್ಲ, ಈಕ್ವಲ್ ಫಲ ಮನೆಯಲ್ಲಿ ಅನ್ನ ತಿಂದರೂ ಪಡೆಯಬಹುದಾದರೆ ಎಷ್ಟು ಫೆಸಿಲಿಟಿ ಬಂತು. ಆದ್ದರಿಂದ ಹಾಗೆ ತಿನ್ನಬೇಡಿ, ತಿನ್ನಬೇಕಾದದ್ದನ್ನು ಕೂಡ ತಿನ್ನಬಾರದ ರೀತಿಯಲ್ಲಿ ತಿನ್ನುವುದಂದ್ರೆ ಇದು ಬಫೆಲೋ ಸಿಸ್ಟಮ್, ಅದು ಬೇಡ ನಮಗೆ. ಕೂತು ತಿನ್ನೋಣ, ಕೂತೇ ನೀರು ಕುಡಿಯೋಣ, ಕೂತೇ ಹಾಲು ಕುಡಿಯೋಣ, ಆ ರೀತಿಯಲ್ಲಿ ದೇವರಿಗೆ ಅರ್ಪಣೆ ಮಾಡೋಣ. ಅದು ತಿನ್ನಬೇಕಾದ್ದನ್ನು ತಿಂದರೂ ಕೂಡ ತಿನ್ನಬಾರದ ರೀತಿಯಲ್ಲಿ ತಿನ್ನಬೇಡಿ ಅಂದರು. ಆದ್ದರಿಂದ ನಿಷಿದ್ಧ ಪದಾರ್ಥಗಳು ಬೇಡ, ನಿಷಿದ್ಧವಲ್ಲದ ಪದಾರ್ಥವು ಕೂಡ ನಿಷಿದ್ಧವಾದ ರೀತಿಯಲ್ಲಿ ತಿನ್ನುವುದು ಬೇಡ, ಕುಡಿಯುವುದು ಬೇಡ. ಚೆನ್ನಾಗಿ ಮಾಡೋಣ, ಭಗವಂತನ ಪೂಜಾ ಅಂತ ಮಾಡೋಣ, ಆದಷ್ಟು ಶುಚಿಯಾಗಿ ಮಾಡೋಣ, ಆ ಹಾಲು ಕುಡಿಯುವಾಗಲೂ ಭಗವಂತ ನಿನಗರ್ಪಿತ ಅಂತ ಮಾಡೋಣ, ಇವತ್ತಿನಿಂದಲೇ ನಾವು ಶುರು ಮಾಡೋಣ ಅಂತ ಹೇಳುತ್ತಾ ಈ ರೀತಿಯಾಗಿರತಕ್ಕಂಥ ಅದ್ಭುತವಾಗಿರತಕ್ಕಂಥ ಅರ್ಥವನ್ನು ಹೇಳುತ್ತಾರೆ. ಭಕುತಿಯಿಂದಲಿ ಅಲ್ಪ ಜಲವ ಕೊಡುವ ನ್ಯಾಕೆ, ವಿಖನ ಸಾಂಡ ಬ್ರಹ್ಮಾಂಡ ದಾನವಿತ್ತ ಫಲಕ್ಕೆ ಅಧಿಕಾರಿಯಾಗುವನು. ಸಂಸಾರ ಮುಕ್ತನಾಗಿ ಇಲ್ಲಿ ನೋಡಿ ಎರಡು ಬರ್ತಾ ಇದೆ, ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ. ಸಂಸಾರ ಬಿಟ್ಟು ಹೋಗುತ್ತೆ, ಭಗವಂತನ ಅದ್ಭುತವಾದ ಅನುಗ್ರಹ ಆಗುತ್ತೆ, ಎರಡೆರಡು ಫಲ ಇದಕ್ಕಿದೆ ಅಂದ್ರು. ಒಂದು ಕಡೆ ನಮ್ಮ ಸುಖ ಪಡೋದೇನೋ ಕಡಿಮೆ ಆಗ್ಲಿಲ್ಲ, ತಿಂಬೋದು ತಿನ್ನೋದು ಕುಡಿಯೋದು ಎಲ್ಲವೂ ಕೂಡ ಒಂದು ಕ್ರಮ ಪ್ರಕಾರ ಆಗ್ತಾ ಇದೆ, ಸುಖಕ್ಕೇನು ಕಡಿಮೆ ಆಗ್ಲಿಲ್ಲ. ಅಷ್ಟೇ ಅಲ್ಲ, ಊಟ ಮಾಡಿದ್ದರಿಂದ ಸಂಸಾರ ಮುಕ್ತ ಆಗತ್ತಂತ ನೋಡಿ, ಈ ತರ ಊಟ ಮಾಡಿದರೆ ಹಾಗ ಸಂಸಾರ ಮುಕ್ತಿ ಆಯಿತು. ಇನ್ನೊಂದೇನು ಅದ್ಭುತವಾದ ಫಲಗಳು ಬಂದವು. ಒಂದು ಊಟ ಮಾಡಿದರೆ, ನೀರು ಕುಡಿದ್ರೆ, ಹಾಲು ಕುಡಿದ್ರೆ ಇಷ್ಟು ಫಲ ಇದೆ ಅಂತ ಗೊತ್ತಾದರೆ ಮೊದಲಿನಿಂದ ಮಾಡಬಹುದಾಗಿತ್ತಲ್ಲ ಅಂತ ಹೇಳ್ತೀರಾ? ಈಗಾದರೂ ಮಾಡೋಣ. ಆದ್ದರಿಂದ ಶಕಟ ಭಂಜನ ಕರವ ಪಿಡಿವ ಬೇಗ. ಆ ಭಗವಂತ ಶಕಟ ಭಂಜನ ಅಂದ್ರು, ಯಾಕೆ ಈ ರೂಪವನ್ನೇ ದಾಸರು ಸ್ಮರಣೆ ಮಾಡಿದರು ಅಂದ್ರೆ ಹೇಳುತ್ತಾರೆ, ಶಕಟಾಸುರ ಭಂಜನ ಘಟ್ಟ ನೋಡೋಣ. ಯಮುನಾ ತಟಕ್ಕೆ ಬಂದ್ರು, ಕೃಷ್ಣನ ಕರಕೊಂಡೆ ಬಂದ್ರು, ಏನೋ ಉತ್ಸವ. ಬಂಡಿಯ ಮೇಲೆಲ್ಲ ಹಾಲು ಮೊಸರು ಗಡಿಗೆಗಳಿವೆ. ಕೃಷ್ಣನನ್ನ ಒಂದು ಕಡೆ ಮಲಗಿಸಿಟ್ಟು ತಾವು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಕೃಷ್ಣನ ಎಲ್ಲಿ ಮಲಗಿಸಬೇಕು ಅರ್ಥ ಆಗ್ಲಿಲ್ಲ. ಬಂಡಿಯ ಮೇಲೆ ಮಲಗಿಸೋಣ, ಎಲ್ಲಾ ಗಡಿಗೆ ಎಲ್ಲ ಮೇಲಿವೆ, ಕೆಳಗಿಟ್ಟರೆ ಉರುಳೋದ್ರೆ ಹಾಲು ಮೊಸರು ಹೋಗುತ್ತೆ, ಆದ್ದರಿಂದ ಕೃಷ್ಣನ ಎಲ್ಲಿಡಬೇಕು, ಬಂಡಿ ಕೆಳಗಿಟ್ಟು ಬಿಡೋಣ ಅಂತ ಇಟ್ಟುಬಿಟ್ರು, ಅಲ್ಲೇ ಮಲಗಿದ್ರು. ಕೃಷ್ಣ ನೋಡಿದ, ಶಕಟಾಸುರ ಅವನು ಯಾರೋ ಅಲ್ಲ, ಪದಾರ್ಥದ ಮೇಲೆ ಅಭಿಮಾನ, ದೇವರಕ್ಕಿಂತ ಪದಾರ್ಥದ ಮೇಲೆ ಅಭಿಮಾನ. ದೇವರನ್ನ ಕೆಳಗೆ ಹಾಕಿದ್ರು, ಪದಾರ್ಥ ಮೇಲಿಟ್ರು, ಇವನೇ ಶಕಟಾಸುರ. ಬಂದಿದ್ದ ಅವನು, ಬಂದಿದ್ದ ಅವನೇ, ಇಲ್ಲೂ ಇದ್ದಾನೆ. ಈ ದೇಹವೆಂಬ ಬಂಡಿಯಲ್ಲಿ ಶಕಟಾಸುರ ಇದ್ದೇ ಇದ್ದಾನೆ. ಅವನೇನ್ ಮಾಡುತ್ತಾನೆ ಅಂದ್ರೆ ನಮಗೆ ಬುದ್ಧಿ ಕೊಡುತ್ತಾನೆ, ದೇವರಿಗಿಂತ ಪದಾರ್ಥ ಜಾಸ್ತಿ ಅಂತ. ಅದಕ್ಕೆ ದೇವರ ನೈವೇದ್ಯಕ್ಕೆ ಒಂದು ಡಜನ್ ಬಾಳೆಹಣ್ಣು ತರ್ತೇವೆ, ಇಡೋ ಕಾಲಕ್ಕೆ ಶಕಟಾಸುರ ಬರ್ತಾನೆ. ಡಜನ್ ಯಾಕೆ, ಅರ್ಧ ನಾಳೆಗಿಡಬಹುದಲ್ಲ ಅಂತ ಹೇಳ್ತಾನೆ. ಆ ಅರ್ಥವೇ ಇವತ್ತಿಡುತ್ತೇವೆ, ಅರ್ಧ ನಾಳೆಗಿಡುತ್ತೇವೆ, ಅದರಲ್ಲೂ ಎರಡೇ ಕೊನೆಗೆ ನೈವೇದ್ಯಕ್ಕೆ ಬರುತ್ತೆ, ಮಿಕ್ಕದೆಲ್ಲ ನಾಳೆಗೆ ಹೋಗುತ್ತೆ. ಹಾಗೆ ಹೋಗ್ತಾ ಹೋಗ್ತಾ ಹಣ್ಣು ಕೊಳತು ಹೋಗಿ ತಿಪ್ಪೆಯಲ್ಲಿ ಹಾಕ್ತೇವೆ. ಅದರಿಂದ ಶಕಟಾಸುರ ಅಂದ್ರೆ ಯಾರೋ ಅಲ್ಲ, ಪದಾರ್ಥಗಳ ಮೇಲೆ ಅಭಿಮಾನ ಕೊಡುವ ದೈತ್ಯ. ಅದಕ್ಕೆ ಶಕಟ ಭಂಜನ ಅಂತ ಇಲ್ಲಿ ಹೇಳುತ್ತಾ ಇದ್ದಾರೆ. ಅಂದ್ರೆ ಅಂಥ ಭಗವಂತನ ರೂಪ ಚಿಂತನೆ ಮಾಡಿ ನಿಮ್ಮೊಳಗೆ ಪದಾರ್ಥಗಳ ಮೇಲೆ ಅಭಿಮಾನ, ಪದಾರ್ಥವೇ ಸುಖ ಕೊಡುತ್ತೆ ಎಂಬ ದುಷ್ಟವಾದ ಜ್ಞಾನ ಅಂದ್ರೆ ಅಜ್ಞಾನ, ಅದನ್ನೇ ಹೇಳ್ತಾರೆ. ಇಷ್ಟು ಕಾಲ ಪದಾರ್ಥವೇ ಸುಖ ಕೊಡುತ್ತೆ, ವ್ಯಕ್ತಿಗಳೇ ಸುಖ ಕೊಡುತ್ತಾರೆ ಅಂತ ದುರ್ಬುದ್ಧಿ. ಅದಕ್ಕೆ ಪದಾರ್ಥಗಳ ಮನೆ ತುಂಬ ಪದಾರ್ಥಗಳು, ಮನೆ ತುಂಬ ವ್ಯಕ್ತಿಗಳ ಸಂಗ್ರಹ. ಕೊನೆಗೆ ಅರ್ಥ ಆಯಿತು, ಪದಾರ್ಥದಲ್ಲಿ ದೇವರೇ ಸುಖ ಕೊಡುತ್ತಾರೆ, ವ್ಯಕ್ತಿಗಳಲ್ಲೂ ದೇವರೇ ಸುಖ ಕೊಡುತ್ತಾರೆ. ಅವ ಸುಖ ಕೊಡದಿದ್ರೆ ಪದಾರ್ಥ ವ್ಯರ್ಥ, ಇದ್ರೂ ವೇಷ್ಟೆ. ವ್ಯಕ್ತಿಗಳು ಕೂಡ ಅವ ಸುಖ ಕೊಡದಿದ್ರೆ, ಒಳಗೆ ಸ್ವಿಚ್ ಆಫ್ ಮಾಡಿದ್ರೆ ಅವರೇ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡುತ್ತಾರೆ. ಆದ್ದರಿಂದ ಅವ ಮುಖ್ಯ ಇವರಲ್ಲ ಅಂತ ಗೊತ್ತಾದರೆ ಈ ಸ್ಕ್ರ್ಯಾಪ್ ಎಲ್ಲ ಹೊರಗಾಕಿ ದೇವರನ್ನು ಮಾತ್ರ ಒಳಗಿಟ್ಟುಕೊಳ್ಳುತ್ತೇವೆ. ಯಾಕೆ, ನಮಗೆ ಸುಖ ಬೇಕು, ಸುಖ ಕೊಡುವ ಅವನೇ, ಮಿಕ್ಕವರಲ್ಲ ಅಂತ ಗೊತ್ತಾಯಿತು ಯಾವಾಗ, ಸಾಯಲಿಕ್ಕೆ ಮೊದಲು. ಅದನ್ನೇ ಶ್ರೀಪಾದರಾದರು ಹೇಳುತ್ತಾರೆ, ಮೋಸವಾಯಿತು ಆದುದಾಗಲಿ, ಶ್ರೀಶ ನೀ ಕೈ ಪಿಡಿದು ರಕ್ಷಿಸು. ಇಷ್ಟು ಕಾಲ ನೀನೇ ಸುಖ ಕೊಡುವನಾದಿ, ಸುಖ ನನಗೆ ಬೇಕಾಗಿತ್ತು, ಸುಖ ಕೊಡುವ ನೀನೇ ಅಂತ ಗೊತ್ತಾಗದೆ ಪದಾರ್ಥಗಳೇ ಸುಖ ಕೊಡುತ್ತೆ ಅಂತ ತಿಳಿದು ತಿಳಿದು ಮನೆ ತುಂಬ ಕಸ ತುಂಬಿಕೊಂಡೆ, ವ್ಯಕ್ತಿಗಳೇ ಸುಖ ಕೊಡ್ತಾರೆ ಅಂತ ತಿಳಿದು ಅವರೇ ಸುತ್ತಿರುತ್ತಾ ಇದ್ದೆ. ಸ್ವಾಮಿ ನೀನೇ ಸುಖ ಕೊಡುವವ, ನನಗೆ ಬೇಕಾದವ ನೀನೇ ಅಂತ ಜ್ಞಾನ ಬಂದಿದ್ರೆ ಇವರ ತಂಟೆಗೆ ಹೋಗ್ತಾ ಇದ್ದಿಲ್ಲ, ಮೋಸ ಆಯಿತು ಹರಿಯೇ. ಆದುದಾಗಲಿ, ಸರಿ ಇನ್ನಾದರೂ ಹೇಳ್ತಾರೆ, ಆದುದಾಗಲಿ ಶ್ರೀಶ ನೀ ಕೈ ಪಿಡಿದು ರಕ್ಷಿಸು. ಅದನ್ನ ಇಷ್ಟರ್ಥವನ್ನ ಶಕಟ ಭಂಜನ ಕರವ ಪಿಡಿವ ಬೇಗ ಅಂದ್ರು. ಎಷ್ಟೋ ಪುರಾಣ ಕೇಳ್ತೀವಿ, ಇವತ್ತು ಕೇಳಿದ್ದಾಯ್ತು ಶಕಟ ಭಂಜನ. ಹೌದು, ಪದಾರ್ಥಗಳ ಮೇಲೆ ಅಭಿಮಾನ ಬೇಡ, ಪದಾರ್ಥಗಳಲ್ಲಿ ದೇವರಿದ್ದಾರೆ, ಅವನೇ ನಮಗೆ ಸುಖ ಕೊಡುವುದು ಅಂತ ಅರ್ಥ ಆಯಿತು. ಪ್ರವಚನ ಮುಗಿದು ಲ್ಯಾಪ್ಟಾಪ್ ಮುಚ್ಚಿದ ಕೂಡಲೇ ಮತ್ತು ಪದಾರ್ಥಗಳ ಕಡೆ ಓಡತಾ ಇರುತ್ತೆ ನಮ್ಮ ಪಾಡೆ ಅಂತಹದ್ದು. ಯಾಕೆ ಅಂದ್ರೆ ಇದು ನಾವು ತಂದುಕೊಂಡೇ ಬರೋದಲ್ಲ, ನಮ್ ಡಿಪಾರ್ಟ್ಮೆಂಟ್ ಅಲ್ಲ, ಒಳಗೆ ಕೂತಿದ್ದಾರೆ ದೇವತೆಗಳು, ದೇವರು ಅವರು ಕೊಡಬೇಕು. ಅದಕ್ಕೆ ಶಕಟ ಭಂಜನ, ನೀನು ಚಿಂತನೆ ಅಲ್ಲ, ಅವನು ಕೊಡುತ್ತಾನೆ. ಕರವ ಪಿಡಿವ ಬೇಗ, ಅವನ ಪಾದಕ್ಕೆ ಬಿದ್ದರೆ ಅವನೇ ನಮಗೆ ಅದ್ಭುತವಾದ ಚಿಂತನೆ ಕೊಟ್ಟು ಪದಾರ್ಥಗಳಲ್ಲಿ ವ್ಯಾಮೋಹ ಬಿಡಿಸಿ ಅವನಲ್ಲೇ ಚಿಂತನೆ ಅವನೇ ಕೊಡತಾನಯ್ಯ. ಇದು ಗೊತ್ತಿಲ್ಲದೆ ನಾನು ಮಾಡುತ್ತೇನೆ ನೀನು ಕೊಡುವಂತ ಎಷ್ಟು ಕಾಲ ಮಾಡಿದ್ರು ಕೂಡ ಅದು ಪಾಯಸ ಮಾಡಿ ದೀಪದ ಎಣ್ಣೆಯಿಂದ ಒಗ್ಗರಣೆ ಕೊಟ್ಟಂತಾಗುತ್ತೆ. ಆದ್ದರಿಂದ ಹಾಗೆ ಮಾಡಬೇಡಿ. ಶಕಟ ಭಂಜನ ಕರವ ಪಿಡಿವ ಬೇಗ ಕೃಕಳಂತರ್ಯಾಮಿ ಗುರು ವಿಜಯ ವಿಠಲ ರೇಯ ಮಖ ಶಬ್ದ ವಾಚ್ಯನು ಮಖ ಭೋಕ್ತನು. ಕೃಕಳನಾಮಕ ವಾಯುದೇವರ ಒಳಗಿರತಕ್ಕಂಥ ಆ ಗುರು ವಿಜಯ ವಿಠಲ ರೇಯ ಆ ಮಹಾನುಭಾವ ಹೇಗಿದ್ದಾನೆ ಅಂದ್ರೆ ಈ ಜೀವನವೆಂಬ ಯಜ್ಞ ಶಬ್ದ ವಾಚ್ಯ ಅವನೇ, ಯಜ್ಞ ಭೋಕ್ತೃವೂ ಅವನೇ ಆಗಿದ್ದಾನೆ. ಇದು ತಿಳಿದು ಮಾಡಿ. ಹೌದು, ಇವತ್ತೇನೋ ಗೊತ್ತಾಯಿತು, ಇಷ್ಟು ವರ್ಷ ಗೊತ್ತಾಗಲಿಲ್ಲ, ಇವಾಗ ಗೊತ್ತಾಯಿತು. ಏನು ನಮ್ಮೊಳಗೆ ವಿರಾಟ್ ರೂಪಿ ನಿಂತಿದ್ದಾನೆ, ಆತನ ಚಿಂತನೆ ಮಾಡಿದ ಇಷ್ಟು ಫಲ ಬರುತ್ತೆ ಅಂತ ಗೊತ್ತಾಯಿತು. ಆಹಾ ಅಂತ ಕುಣಿಯಬೇಡ. ಆ ಕುಣಿಯೋದರಲ್ಲಿ ದೇವ ಕೊಟ್ಟ ಅಂತ ಕುಣಿ. ನನಗೆ ಗೊತ್ತಾಯಿತು, ನಾನು ಜ್ಞಾನಿಯಾದೆ ಅಂತ ಅಹಂಕಾರದಿಂದ ಇನ್ನೊಬ್ಬರನ್ನು ನೋಡಬೇಡ. ಸ್ವಾಮಿ ನನಗೆ ಕೊಟ್ಟ, ಮುಂದೆ ಅವರಿಗೂ ಕೊಡ್ತಾನೆ. ನನಗೆ ಕೊಟ್ಟಂತಕ್ಕ ಕೃತಜ್ಞತೆ. ನಾಳೆ ಸ್ವಿಚ್ ಆಫ್ ಮಾಡಿದ್ರೆ ಇದು ಹೋಗ್ಬಿಡುತ್ತೆ. ಅದು ಆಗದಂತಿರಬೇಕಾದ್ರೆ ಅಹಂಕಾರ ಪಡಬೇಡಿ ಅಂದ್ರು. ಸ್ವಾಮಿ ಕೊಟ್ಟದ್ದನ್ನ ಸ್ವಾಮಿಗೆ ಅರ್ಪಣೆ ಮಾಡೋಣ. ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ವರವ ಪಡೆದವರಂತೆ ಕಾಣಿರು ಎಂಬ ದಾಸರ ಮಾತನ್ನ ನಾವು ನಿಜವಾಗಿ ದಾಸರ ಸುಳಾದಿ ಕೇಳಿ ನಿಮಗೆ ಸಂತೋಷ ಆದದ್ದೇ ಆದರೆ ಅವಾಗ ನಮಗೇನನ್ಸುತ್ತೆ, ಇನ್ನ ಮೇಲೆ ಶೇಷದಾಸರ ಆರಾಧನೆ ಕೂಡ ಮಾಡೋಣ. ಇಂಡಿಯಾದಲ್ಲಿ ಹೇಗ್ ಮಾಡ್ತಾರೋ ಫಾರಿನ್ನಲ್ಲಿ ಅದಕ್ಕೆ ತಾತನಂತೆ ಮಾಡೋಣ ಅಂತ ಅನ್ಸುತ್ತೆ ನಿಮಗೆ. ಇಂಡಿಯಾದವರಿಗೂ ಅನ್ಸುತ್ತೆ ಫಾರಿನ್ನಲ್ಲೇ ಮಾಡ್ತಾರಂತೆ, ಇಲ್ಲಿ ಮಾಡಲ್ಲ ಅಂತ ಇಲ್ಲೂ ಜೋರಾಗಿ ಮಾಡೋಣ. ಏನು 20 ಜನ ಬ್ರಾಹ್ಮಣ ಅಲಂಕಾರ, ಒಂದು 10 ಸೇರು ಏನು 10 ಲೀಟರ್ ಅಲ್ಲ, 10,000 ಲೀಟರ್ ಶೇಷದಾಸರಿಗೆ ಅಭಿಷೇಕ, ಜೋರಾಗಿ ಮಾಡಿಬಿಡೋಣ ಅಂದ್ರೆ ಶೇಷದಾಸರು ಅಂತಾರೆ, ನನ್ನ ತಲೆ ಮೇಲೆ ಇವೆಲ್ಲ ಸುರಿಬೇಡಿ ಅಂತಾರೆ. ಯಾಕೆ, ನಿಜವಾಗಿ ನನ್ನ ಆರಾಧನೆ ಮಾಡುವುದಾದರೆ ಈ ಸುಳಾದಿ ಕೇಳಿ ಇದನ್ನ ಪಕ್ಕದಲ್ಲಿ ಬಿಸಾಟಿ ನನ್ನ ತಲೆ ಮೇಲೆ 1,000 ಲೀಟರ್ ಸುರಿಯೋದಕ್ಕಿಂತ ಆ ಸುಳಾದಿಯನ್ನ ಒಂದು ಸಲ ಚೆನ್ನಾಗಿ ಚಿಂತನೆ ಮಾಡಿ ದಿನಕ್ಕೆ ಒಮ್ಮೆ ಆದರೂ ಅನುಷ್ಠಾನ ಮಾಡ್ರಪ್ಪ, ನನ್ನ ದೊಡ್ಡ ಆರಾಧನೆ ಮಾಡಿದಂತಾಗುತ್ತೆ ಅಂತ. ಈ ರಹಸ್ಯವೇ ಗೊತ್ತಿಲ್ಲ ನಮಗೇನು ಗೊತ್ತಾ, ಮನೆಗೆ ಬಂದವರಿಗೆ ಸಂತೋಷ ಪಡಿಸಬೇಕು, ನಮ್ಮ ಉದ್ದೇಶ ಏನೋ ಅದು. ಆದರೆ ಅವರಿಗೇನು ಬೇಕೋ ಅದು ಬಡಿಸಲ್ಲ, ನಮಗೆ ಬಂದದ್ದೆಲ್ಲ ಬಡಿಸ್ತೇವೆ. ನಮಗೆ ಏನು ಕೈಗಾಗತ್ತೋ ಅದು ಬಡಿಸ್ತೇವೆ. ತಿನ್ನಿ 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 ಅಂತ ಆಧಾರ ಮಾಡ್ತೇವೆ, ಅದು ಹೋಗೋದೇ ಇಲ್ಲ ಅವರಿಗೆ, ಅವ್ರಿಗೆ ಇಷ್ಟವೇ ಇರಲ್ಲ. ಹಾಗೆ ಶೇಷದಾಸರ ಆರಾಧನೆ, ಟೀಕಾರಾಯರ ಆರಾಧನೆ ಅಂದ್ರೆ ಏನು, ಅವರಿಗಿಷ್ಟವಾದ್ದು ಮಾಡಿ ಅವರಿಗೆ ಕೃಷ್ಣಾರ್ಪಣೆಯನ್ನು ಮುಗಿಬೇಕು. ಸುಮ್ಮನೆ ಅವರ ತಲೆ ಮೇಲೆ 10 ಲೀಟರ್ ತುಪ್ಪ ಅಭಿಷೇಕ ಸುರಿದು ಸುರಿದು ಅವರಿಗೆ ಮೈಯೆಲ್ಲ ಅಂಟು ಮಾಡೋದಲ್ಲ. ಮಾಡಬೇಕಾಗಿದ್ದೇನಯ್ಯ ಅಂದ್ರೆ ಅವರು ಮಾಡಿದ ಸುಳಾದಿಯನ್ನ ಅರ್ಥ ಮಾಡಿಕೊಂಡು ಅದನ್ನ ಪಕ್ಕಕ್ಕೆ ಬಿಸಾಟದೆ ಸಾಕು, ಇವತ್ತು ಪ್ರವಚನ ಆಯಿತು, ಇನ್ನೇನು ಮುಗೀತು, ಇದರ ತಂಟೆ ನನಗಿಲ್ಲ ಅಂತಿರದೆ ಅದನ್ನ ಚೆನ್ನಾಗಿ ಅಂಟಿಟ್ಟುಕೊಂಡು ಚಿಂತನೆ ಮಾಡಿ ನಾಳೆ ಬೆಳಿಗ್ಗೆ ಇಷ್ಟು ಮಾಡ್ಲಿಕ್ಕಾಗತ್ತಾ ನಿಮಗೆ? ಇವತ್ತು ಹಾಲು ಕುಡಿಯುವಾಗ ನಾಳೆ ಬೆಳಿಗ್ಗೆ ಎದ್ದ ಕೂಡಲೇ ಚಿಕ್ಕದಾಗಿ ನನ್ನೊಳಗೆ ವಿರಾಟ್ ರೂಪಿ ಇದ್ದಾನೆ, ನನ್ನೊಳಗೆ 14 ಲೋಕಗಳಿವೆ, ನನ್ನೊಳಗೆ ಸಕಲ ಸಚ್ಚೇತನರು ಇದ್ದಾರೆ, ಅಲ್ಲಿ ಎಲ್ಲಾ ದೇವತೆಗಳಿದ್ದಾರೆ, ದೇವರ ರೂಪಗಳಿವೆ, ನಿಮಗೆಲ್ಲ ನಮೋ ನಮಃ, ಸ್ವಾಮಿ ನಿಮ್ಮ ನೆನಪು ಕೊಡಿ ಅಂತ ನಾಳೆ ಬೆಳಿಗ್ಗೆ ಹೇಳಲಿಕ್ಕಾಗುತ್ತಾ? ಇಷ್ಟು ನಾಳೆ ಹೇಳಿ, ನಾಳೆ ಮಧ್ಯಾಹ್ನ ಹೇಳಿ, ನಾಳೆ ಸಾಯಂಕಾಲ ಹೇಳಿ, ನಾಳೆ ರಾತ್ರಿ ಕಾದುಕೊಳ್ಳಿ. ಹೇಳಿದ ಮೇಲೆ ಸುಳಾದಿ ಕೇಳಿ ಬಹಳ ರುಚಿಯಾಗಿರುತ್ತೆ. ಯಾಕೆ ಅಂದ್ರೆ ಅನುಭವ ಇಲ್ಲದಿದ್ದರೆ ಈ ನೀರು ಕೆಲಸಕ್ಕೆ ಬರಲ್ಲ. ಆದ್ದರಿಂದ ಯಾರು ಯಾರು ಈ ಆನ್ಲೈನ್ ಅಲ್ಲಿ ಪ್ರವಚನ ಕೇಳ್ತಾ ಇದ್ದೀರಾ, ನೀವೆಲ್ಲರೂ ಕೂಡ ಅನುಷ್ಠಾನವಂತಾರೆ. ಇಲ್ಲದಿದ್ರೆ ಈ ರಾತ್ರಿ 9-10 ಸುಖವಾಗಿ ಟಿವಿ ನೋಡೋದು ನಿದ್ದೆ ಮಾಡೋದು ಬಿಟ್ಟು ಇದರ ಮುಂದೆ ಕೇಳತಾ ಇದ್ದೀರಾ, ಅದು ಒಂದು ಜೋಕು ಇಲ್ಲ, ಒಂದು ಕಥೆ ಇಲ್ಲ, ಒಂದು ಹಾಡೂ ಇಲ್ಲ, ಏನೇನೂ ಇಲ್ಲದೆ ಈ ಪ್ರವಚನ ಬರೀ ಡ್ರೈ ಪ್ರವಚನ, ಒಂದು ಗಂಟೆ ಕಾಲ ಕಷ್ಟಪಟ್ಟು ಕೇಳತಾ ಇದ್ದೀರಾ ಅಂದ್ರೆ ನೀವು ಸಾಧನಾ ಮಾರ್ಗದಲ್ಲಿ ಬರ್ತಾ ಇದ್ದೀರಾ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಮತ್ತೆ ಇಷ್ಟು ಕೇಳಿ ಇದನ್ನ ಬಿಸಾಟಿ ಹೋಗೋದಕ್ಕೆ ನಾಳೆ ಬೆಳಿಗ್ಗೆನೆ ಇವತ್ತು ರಾತ್ರಿಯೇ ತಗೊಳ್ಳಿ, ಒಂದು ಲೋಟ ತಗೊಳ್ಳಿ, ಹಾಲು ಕುಡಿಯಿರಿ, ಕೃಷ್ಣ ಅಂತ ಇದು ಸ್ಮರಣೆ ಮಾಡಿ. ಬೇಡ ಹಾಲು ಬೇಡ, ಸುಮ್ಮನೆ ಅಂದು ಸ್ಮರಣೆ ಮಾಡಿ, ನಾಳೆ ಬೆಳಿಗ್ಗೆದ್ದು ಬಹಳಂದು ಸ್ಮರಣೆ ಮಾಡಿ. ಏನು ಬೆಳಿಗ್ಗೆದ್ದು ನಿಮ್ಮನ್ನ ಕಾಟ ಕಾಡಿಸಿಯೇ ಕಳಿಸ್ತಾರಲ್ಲ, ಹೆಂಡತಿ ಮಕ್ಕಳು ಗಂಡ ಮಕ್ಕಳು, ಅದು ಕೊಡಿ ಇದು ಕೊಡಿ ಅಂತ ವಿರಾಟ್ ರೂಪಿಗೆ ಅಂತ ಕೊಟ್ಟು ಬಿಡಿ. ಇಷ್ಟು ಕಾಲ ಅವರಿಗೆ ಅವರಿಗೆ ಅಂತ ಕೊಟ್ಟು ಕೊಟ್ಟು ಬಂಧನಕ್ಕೆ ಒಳಗಾದವು, ಈಗಲೂ ಅವರಿಗೆ ಕೊಡಿ. ಆದರೆ ಒಳಗಿರುವ ವಿರಾಟ್ ರೂಪಿಗೆ ಅಂತ ನಾಳೆ ಬೆಳಿಗ್ಗೆ ನಿಮ್ಮ ಮಗನೇ ಬರ್ತಾನೆ, ಶರ್ಟು ಕೊಡಿಸಪ್ಪ ಅಂತ ಹೇಳ್ತಾನೆ, ಕೊಡಿಸಿ. ವಿರಾಟ್ ರೂಪಿಗೆ ಅಂಗಿ ಕೊಡಿಸಿದೆ ಅಂತ ಚಿಂತನೆ ಮಾಡಿ, ಅವನಿಗೆ ಹೊದಿಸಿದೆ ಅಂತ ಚಿಂತನೆ ಮಾಡಿ, ಹೆಂಡತಿಗೆ ಬಂಗಾರದ ಬಳೆ ಹಾಕ್ರಿ, ಅಲ್ಲಿರೋ ವಿರಾಟ್ ರೂಪಿಗೆ ಅಂತ ಹಾಕ್ರಿ. ಈ ರೀತಿ ನಾವು ಬದಲಾವಣೆ ಆದರೆ ಜೀವನದಲ್ಲಿ ಎಷ್ಟು ಸಾಧನೆ ಆಗಿಬಿಡುತ್ತೆ. ಒಂದು ಕಡೆ ನಮ್ಮ ಜೀವನದಲ್ಲಿ ಬೆಟ್ಟ ಹತ್ತುವ ಹಾರುವ ಅಂಥ ಕಟ್ಟ ಕೆಲಸ ಏನಿಲ್ಲ, ಬದುಕುವುದೇ ಜೀವನ, ನಮ್ಮ ನಿತ್ಯ ಜೀವನವೂ ಇದೆ. ಜಸ್ಟ್ ಸಿಂಪಲ್ ಥಾಟ್ ಪ್ರಾಸೆಸ್ ಚೇಂಜ್ ಆಯಿತಷ್ಟೇ. ವ್ಯಕ್ತಿಗಳನ್ನು ನೋಡ್ತಾ ಇದ್ದು ಇಷ್ಟು ಕಾಲ, ಆ ವ್ಯಕ್ತಿಗಳಲ್ಲಿ ಆ ಶಕ್ತಿ ವಿರಾಟ್ ರೂಪಿಯನ್ನು ನೋಡಿ ಅವನಿಗೆ ಕೊಡ್ತಾ ಬರೋಣ, ಅವನಿಗೆ ಕೊಡ್ತಾ ಬರೋಣ. ಯಾಕೆ ಎಲ್ಲ ಅವನಿಗೆ ಕೊಡಬೇಕು ಅಂದರೆ ಆ ರಹಸ್ಯ ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.
ಕೇಳ್ತಾರೆ.